ಪಡೆದಿರತಕ್ಕಂಥ ಸಿದ್ಧಿಯನ್ನು ಪಡೆದವ ಸಿದ್ಧ. ಆ ಸಿದ್ಧನು ನಮಗೆ ದಾರಿಯನ್ನು ತೋರಿಸ್ತಾನೆ, ಹೀಗೆ ಹೋದರೆ ಅದು ಸಿಗ್ತದೆ. ಒಂದು ಸಲ ಅಲ್ಲಿಗೆ ಹೋದವ ಅದನ್ನು ಮುಟ್ಟಿದವ ಮತ್ತೆ ಉಳಿದವರಿಗೆ ಹೀಗೆ ಹೋಗಬೇಕು ಅಂತ ದಾರಿ ತೋರಿಸಲಿಕ್ಕೆ ಆಗ್ತದೆ. ಭಗವಂತನನ್ನು ಮುಟ್ಟಿದಂತಹ ವ್ಯಕ್ತಿ ಮಾತ್ರ ಭಗವಂತನ ಕಡೆಗೆ ಹೋಗುವುದಕ್ಕೆ ಮಾರ್ಗ ಹೀಗೆ ಅನ್ನುವ ಸಾಧನ ಮಾರ್ಗವನ್ನು ತಿಳಿಸುವುದಕ್ಕೆ ಸಮರ್ಥನಾಗ್ತಾನೆ. ಭಗವಂತತ್ವದ ಪೂರ್ಣತೆಯ ಏನು ವ್ಯಕ್ತಿತ್ವ ಇದೆ ಅದನ್ನು ಅರಿತಿರತಕ್ಕಂತಹ ವಾಯುದೇವರು ನಮಗೆ ಗುರುಗಳಾಗಿ ಲಭಿಸಿದ್ದಾರೆ ಎನ್ನುವುದೇ ನಮ್ಮ ಜೀವನದ ಪರಮ ಸೌಭಾಗ್ಯ. ಅದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಎಂದೇವೆ. ಗುರುವಿನ ಗುಲಾಮನಾಗಬೇಕು. ಆ ಗುರು ಗುಲಾಮ ಆಗಬೇಕು ಅಂತಾದರೆ ಗುರು ಅಂದರೆ ಎಂಥದ್ದು ಅನ್ನುವುದರ ಮಹಾತ್ಮ್ಯವನ್ನು ನಾವು ತಿಳ್ಕೊಳ್ಬೇಕು. ಗುರುಗಳ ಮಹಾತ್ಮ್ಯ ತಿಳಿಯದೆ ಬರೀ ಗುರುಗಳಲ್ಲಿರತಕ್ಕಂತಹ ಘಟ್ಟವನ್ನು ಮೀಸೆಯನ್ನು ನೋಡಿ ಗುರುಗಳ ಕಾಲಿಗೆ ಬೀಳುವಂಥದ್ದು ನಮ್ಮ ಸಂಪ್ರದಾಯ ಅಲ್ಲ. ಅವರಲ್ಲಿರತಕ್ಕಂತಹ ವ್ಯಕ್ತಿತ್ವ ಏನು ಅನ್ನುವುದನ್ನು ಅರಿತುಕೊಂಡು ಆ ವ್ಯಕ್ತಿತ್ವದ ಜ್ಞಾನದಿಂದಾಗಿ ಅವರಲ್ಲಿ ಭಕ್ತಿಯನ್ನು ಮೂಡಿಸಿಕೊಂಡು ಭಕ್ತಿಯಿಂದ ಗುರುಗಳನ್ನು ಹೊಂದಿದಾಗ ಗುರುಭಕ್ತಿ ಎನ್ನುವುದು ಹರಿಭಕ್ತಿಗೆ ಮಾರ್ಗವಾಗುತ್ತೆ. ಆ ದೃಷ್ಟಿಯಿಂದ ವಾಯುದೇವರ ಬಗ್ಗೆ ತಿಳಿಯುವಂತಹ ಅವಶ್ಯಕತೆ ನಮ್ಮಲ್ಲಿದೆ. ಸಾಮಾನ್ಯ ವಾಯುತತ್ವದ ಎಲ್ಲ ವಿಷಯವೂ ನಿಮ್ಗೆ ಗೊತ್ತಿದೆ. ಈಗ ಅವತಾರತ್ರಯದ ಚಿಂತನೆಯನ್ನು ನಾವು ಯಥಾಶಕ್ತಿ ನಡೆಸೋಣ. ಭಗವಂತನ ಮೂರು ರೂಪಗಳನ್ನು ನಾವು ವಾಯುದೇವರ ಮೂರು ರೂಪಗಳಲ್ಲಿ ಚಿಂತಿಸ್ತೇವೆ. ಹನುಮ ಭೀಮ ಮಧ್ವ ಅನ್ನುವುದು ಮೂರು ರೂಪ. ತ್ರೇತ ದ್ವಾಪರ ಕಲಿ ಅನ್ನುವ ಮೂರು ಯುಗಕ್ಕೆ ಸಂಬಂಧಪಟ್ಟಂತಹ ರೂಪ. ಅದರಲ್ಲಿ ನಿಂತು ನಮಗೆ ಅನುಗ್ರಹಿಸುವ ಭಗವಂತನ ಮೂರು ರೂಪಗಳು ಹನುಮನಲ್ಲಿ ಶ್ರೀರಾಮ ರೂಪ, ಭೀಮಸೇನನಲ್ಲಿ ಶ್ರೀಕೃಷ್ಣ ರೂಪ, ಮಧ್ವರಲ್ಲಿ ವ್ಯಾಸರೂಪದಿಂದ ಭಗವಂತ ಅನುಗ್ರಹಿಸುತ್ತಾನೆ. ಅದರಿಂದ ಹನುಮತ್ ಭೀಮ ಮಧ್ವ ಅಂತರ್ಗತ ರಾಮ ಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ ಅಂತ ಜ್ಞಾನದೇವತೆಯನ್ನು ನಾವು ಪೂಜಿಸ್ತೇವೆ. ಈ ಮೂರು ರೂಪಗಳಿಂದ ರಾಮ ಕೃಷ್ಣ ವೇದವ್ಯಾಸ, ಇದರಲ್ಲಿ ಶ್ರೀರಾಮ ಮದುವೆಯಾಗಿದ್ದ, ಆದರೆ ಮದುವೆಯಾಗಿಯೂ ಕೂಡ ಆ ಪತ್ನಿ ಹತ್ತಿರದಲ್ಲಿದ್ದದ್ದು ಬಹಳ ಕಡಿಮೆ. ಮೊದಲು ಪತ್ನಿಯ ಜೊತೆಗಿರೋಣ ಅಂತ ಹೇಳಿದರೆ ರಾವಣ ಕರ್ಕೊಂಡು ಹೋದ. ಒಳಗಿನ ಆಂತರ್ಯ ಏನಿದ್ರು ಹೊರದೃಷ್ಟಿಯಿಂದ ನೋಡಿದಾಗ ರಾವಣನ ಜೊತೆಗೆ ಸೀತೆ ರಾವಣ ಅಪಹರಿಸಿಬಿಟ್ಟ. ಆಮೇಲೆ ಸಂಸಾರ ನಡೆಸೋಣ ಅಂತ ಹೇಳಿದರೆ ಗರ್ಭಿಣಿಯಾದಂತಹ ಸೀತೆಯನ್ನು ಶ್ರೀರಾಮನೇ ಕಾಡಿಗೆ ಆಡಬೇಕಾದಂತಹ ಪರಿಸ್ಥಿತಿಯನ್ನು ಆ ಸುರಾಣಕ ರಾಕ್ಷಸರು ತಂದು ಹಾಕಿದರು. ಒಟ್ಟಿನಲ್ಲಿ ಶ್ರೀರಾಮ ವಿವಾಹಿತನಾದರೂ ಕೂಡ ಒಂದು ರೀತಿ ಬ್ರಹ್ಮಚಾರಿಯ ಸ್ವರೂಪದಲ್ಲಿದ್ದ. ನಮ್ಮ ಹನುಮಂತನ ಸ್ಥಿತಿಯು ಕೂಡ ಬ್ರಹ್ಮಚರ್ಯದ ಸ್ಥಿತಿ. ಈ ವಾಯುದೇವರ ಮೂರು ಅವತಾರಗಳಲ್ಲಿ ಬ್ರಹ್ಮಚಾರಿ ರೂಪ ಎರಡು, ಮದುವೆಯಾದ ರೂಪ ಮಧ್ಯದ್ದು. ಭೀಮಸೇನ ವಿವಾಹಿತನಾಗಿ ಮಕ್ಕಳನ್ನು ಪಡೆದು ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದಂತಹ ರೂಪ. ಹನುಮ ಮತ್ತು ಮಧ್ವ ರೂಪಗಳು ಅದು ಬ್ರಹ್ಮಚಾರಿ ಸ್ವರೂಪಗಳು. ಮೊದಲನೆಯದ್ದು ಬ್ರಹ್ಮಚಾರಿ ನೈಷ್ಠಿಕ ಬ್ರಹ್ಮಚಾರಿ, ಆದರೆ ಕೊನೆಯದ್ದು ಪೂರ್ತಿ ಸನ್ಯಾಸ ಸ್ವರೂಪದ ವಾಯುದೇವರ ಅದ್ಭುತವಾದ ಅವತಾರಗಳು. ನಮ್ಮದು ಕೂಡ ಅನೇಕ ಅವತಾರಗಳಿರ್ತವೆ. ಬ್ರಹ್ಮಚಾರಿಯ ಅವತಾರದಲ್ಲಿದ್ದ, ಆಮೇಲೆ ಗೃಹಸ್ಥನ ಅವತಾರವನ್ನು ಹೊಂದಿದ, ಆಮೇಲೆ ಕೊನೆಗೆ ಗಾರ್ಹಸ್ಥ್ಯ ಸರಿ ಹೊಂದಲಿಲ್ಲ ಅಂದರೆ ಸನ್ಯಾಸಿಯ ಅವತಾರ ಹೊಂದತಕ್ಕಂಥವರು ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಇದ್ದಾರೆ. ವಾಯುದೇವರ ಅವತಾರದ ವಿಶೇಷ, ಮೊದಲ ಅವತಾರ ಬ್ರಹ್ಮಚಾರಿಯ ಅವತಾರ, ಆದರೆ ಕೊನೆಯ ಅವತಾರ ಮಸ್ಕರಿಯ ರೂಪವತಾಳಿದೆ ಅಂತ ದಾಸರು ಹೇಳ್ತಾರಲ್ವ. ಮಸ್ಕರಿ ಅಂತ ಹೇಳಿದರೆ ಸನ್ಯಾಸಿ, ಸನ್ಯಾಸಿ ಸ್ವರೂಪದಲ್ಲಿ ಮಧ್ವರಾಗಿ ಅವತರಿಸಿದರು. ಮಧ್ಯದ ಅವತಾರ ಅದು ಗೃಹಸ್ಥನಾಗಿ ಅವತ ಲೋಕದ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದಂತಹ ಭೀಮಸೇನ ಸ್ವರೂಪ. ಮಧ್ವರಲ್ಲಿ ಚಿಂತಿಸುವುದು ವೇದವ್ಯಾಸ ಸ್ವರೂಪ. ವೇದವ್ಯಾಸರು ಕೂಡ ಮದುವೆ ಮಾಡಿಕೊಂಡಂತಹ ಇತಿಹಾಸ ಇಲ್ಲ. ಅವರಿಗೆ ಶುಕಾಚಾರ್ಯರು ಅಂತಕ್ಕಂತಹ ಮಗನ ಆವಿರ್ಭಾವ ಆಯಿತು ಅಂತಾದರೂ ಅದು ವಿವಾಹ ಸಂಸ್ಕಾರದ ಬಲದಿಂದ ಆವಿರ್ಭೂತವಾದದ್ದಲ್ಲ. ಅರಣಿಮಥನ ಕಾಲದಲ್ಲಿ ಘೃತಾಜಿ ಅನ್ನುವ ಅಪ್ಸರ ಸ್ತ್ರೀಯಲ್ಲಿ ವೇದವ್ಯಾಸರು ಆವಿರ್ಭಾವಗೊಳ್ಳುವ ಚಿಂತನೆಯನ್ನು ಮಾಡಿದ ಕಾರಣದಿಂದ ರುದ್ರದೇವರು ವೇದವ್ಯಾಸರಲ್ಲಿ ಶುಕಾಚಾರ್ಯರಾಗಿ ಆವಿರ್ಭವಿಸಿದರು. ಆದ್ದರಿಂದ ವಿವಾಹವಾಗಿ ಲೋಕದಲ್ಲಿ ಗಾರ್ಹಸ್ಥ್ಯ ಧರ್ಮವನ್ನು ಭಾಗವತ ಧರ್ಮವನ್ನು ನಿರೂಪಿಸಿದಂತಹ ಸ್ವರೂಪ ಅಂತ ಹೇಳಿದರೆ ಭೀಮಸೇನ ಅವತಾರ. ಈ ಮೂರು ಅವತಾರಗಳ ಬಗ್ಗೆ ಸ್ವತಃ ಮಧ್ವರೇ ತಮ್ಮ ಗ್ರಂಥಗಳಲ್ಲಿ ಹೇಳಿಕೊಡ್ತಾರೆ. ಈಗ ಈ ಗುರುಗಳು ಇಂಥ ದೇವರ ಅವತಾರ ಅಂತ ನಾವು ಹೇಗೆ ನಂಬಬೇಕು? ಇದು ಬಹಳ ದೊಡ್ಡ ಸಮಸ್ಯೆ ನಮಗೆ. ಯಾಕಂದರೆ ಅದ್ವೈತ ತತ್ವದ ಕಡೆಗೆ ಹೋದರೆ ಶಂಕರಾಚಾರ್ಯರು ಅವರ ಶಿಷ್ಯರು ಅವರು ಇಂತಹ ದೇವರ ಅವತಾರ ಅಂತ ಅವರು ಹೇಳಿಕೊಳ್ತಾರೆ. ರಾಮಾನುಜ ತತ್ವದ ಕಡೆಗೆ ಹೋದರೆ ಅಲ್ಲಿ ರಾಮಾನುಜ ಅಂತ ಹೇಳಿದರೆ ರಾಮನ ತಮ್ಮ, ರಾಮನ ತಮ್ಮ ಅಂದರೆ ಲಕ್ಷ್ಮಣ, ಲಕ್ಷ್ಮಣ ಅಂದರೆ ಶೇಷ. ಆದ್ದರಿಂದ ನಮ್ಮ ಗುರುಗಳು ಕೂಡ ಇಂತಹ ಒಂದು ದೇವತೆ ಅವತಾರ ಅಂತ ಅವರು ಹೇಳಿಕೊಳ್ತಾರೆ. ವ್ಯಾಕರಣ ಶಾಸ್ತ್ರಕ್ಕೆ ಪಾಣಿನೀಯ ದರ್ಶನಕ್ಕೆ ಹೋದರೆ ಪಾಣಿನಿಯು ಸಾಕ್ಷಾತ್ ಶೇಷದೇವರ ಅವತಾರ ಅಂತ ಹೇಳಿ ಅವರು ಹೇಳಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ತತ್ವಗಳ ದಾರ್ಢ್ಯಕ್ಕೋಸ್ಕರ ತಮ್ಮ ತಮ್ಮ ಆಚಾರ್ಯರು ಅಂತಹ ದೇವರ ಅವತಾರ ಅಂತ ಹೇಳಿಕೊಳ್ಳುವುದು ಒಂದು ಸಂಪ್ರದಾಯ ಆಗಿ ಹೋಗಿದೆ. ಅದರಲ್ಲೂ ಮಧ್ವರ ಶಿಷ್ಯರಲ್ಲಿ ಇನ್ನೂ ಜಾಸ್ತಿಯ ಸಂಪ್ರದಾಯ ಏನು ಅಂದರೆ ಆನಂತರ ಬಂದವರೆಲ್ಲ ಇಂಥ ದೇವರ ಅವತಾರ ಇಂಥ ದೇವರ ಅವತಾರ ಅಂತ ಬಹಳ ಇಲ್ಲಿಯ ತನಕವೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಒಂದು ಶ್ರದ್ಧೆ ನಮ್ಮಲ್ಲಿದೆ. ಇದನ್ನು ನಂಬುವುದು ಕಷ್ಟ. ಯಾಕೆ ನಂಬುವುದು ಕಷ್ಟ ಅಂತ ಹೇಳಿದರೆ ಅವನು ನನ್ನ ಗುರುಗಳು ಇಂಥ ದೇವರ ಅವತಾರ ಅಂತ ಅವ ಹೇಳಿದರೆ ಇವ ಅಲ್ಲ ಅಂತ ಹೇಳ್ತಾನೆ. ನಮ್ಮಲ್ಲೇ ಅಂಥದ್ದು ತುಂಬ ಇದೆ. ವಾದಿರಾಜ ತೀರ್ಥರ ಬಗ್ಗೆ ಮತ್ತೊಂದು ವ್ಯಕ್ತಿತ್ವದ ಬಗ್ಗೆ ಅದು ಅಂಥ ದೇವರ ಅವತಾರ ಅಂತ ಕೆಲವರು ಹೇಳಿದರೆ ಇನ್ನು ಕೆಲವರು ಅಲ್ಲ ಅಂತ ಹೇಳ್ತಾರೆ. ಯಾಕೆ? ಯಾರು ಕಂಡಿಲ್ಲ. ಇದು ಇಂಥ ದೇವರ ಅವತಾರ ಅಂತ ಕಂಡವ ನಾನು ಕಂಡಿದ್ದೇನೆ ಅಂತ ಹೇಳಿದರೂ ಇನ್ನೊಬ್ಬ ನಂಬದೇ ಇರತಕ್ಕಂತಹ ಅವಿಶ್ವಾಸದ ಸ್ಥಿತಿ ಇವತ್ತು ಲೋಕದಲ್ಲಿ ಉಂಟಾಗಿಬಿಟ್ಟಿದೆ. ಆದ್ದರಿಂದ ಇವರು ಇಂಥ ದೇವರ ಅವತಾರ ಅಂತ ಹೇಳಿದಾಗ, ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ಹೇಳಿದಾಗ ಇವತ್ತು ಯಾರಿಗೂ ಸಂಶಯ ಇಲ್ಲ. ಮಾಧ್ವ ತತ್ವದ ನಂಬಿಕೆಯನ್ನು ಪಡೆದಂತಹ ಯಾವ ವ್ಯಕ್ತಿಯೂ ಮಧ್ವಾಚಾರ್ಯರ ವಾಯುತತ್ವದ ಅವತಾರ ಅನ್ನುವ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಈ ರೀತಿಯ ಸಂಶಯವಿಲ್ಲದೇ ಇದ್ದ, ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶವನ್ನು ನೀಡದೇ ಇರುವ ರೀತಿಯ ಮಧ್ವರ ಅವತಾರ ಇದು ಅಂತ ಒಪ್ಪಿಗೆಗೆ ಕಾರಣವಾದಂತಹ ವಿಷಯ ಏನು ಅಂತ ಹೇಳಿದರೆ, ಒಬ್ಬ ನಾನು ಇಂತಹ ದೇವರ ಅವತಾರ ಅನ್ನುವುದನ್ನು ಅವನೇ ಹೇಳಬೇಕೇ ಹೊರತು ಬೇರೆಯವರು ಹೇಳುವುದಲ್ಲ. ಬೇರೆಯವರು ಹೇಳಿದ ಕೂಡಲೇ ಏನೋ ಅವರು ಪ್ರೀತಿಯಿಂದ ಹೇಳಿಕೊಂಡಿದ್ದಾರೆ, ನಾನು ಅಂತಹ ದೊಡ್ಡ ಗುರುಗಳ ಶಿಷ್ಯ ಆಗಬೇಕು ಅಂತಕ್ಕಂತಹ ಸ್ವಾರ್ಥದಿಂದ ನನ್ನ ಗುರುಗಳು ಅಂತಹ ದೇವರ ಅವತಾರ ಅಂತ ಹೇಳಿಕೊಂಡಿರಬಹುದು ಅಂತಕ್ಕಂತಹ ಮನೋಭಾವಗಳು ಲೋಕದಲ್ಲಿ ಬರ್ತವೆ. ನಾನು ಇಂಥ ಗುರುಗಳ ಶಿಷ್ಯ ಅಂತ ಹೇಳಿಕೊಂಡು ತಾನು ದೊಡ್ಡದಾಗುವುದಕ್ಕೋಸ್ಕರ ವೃಂದಾವನಸ್ಥರಾದ ಗುರುಗಳನ್ನು ಅಷ್ಟು ಎತ್ತರಕ್ಕೆ ಏರಿಸಿದ್ರು ಅಂತಕ್ಕಂತಹ ಮನೋಭಾವ ಲೋಕದಲ್ಲಿ ಸಾಮಾನ್ಯವಾಗಿ ಇವತ್ತಿನ ಮದಮಾತ್ಸರ್ಯದಿಂದ ಕೂಡಿರತಕ್ಕಂತಹ ಕಲಿಯುಗದಲ್ಲಿ ಅದು ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಒಬ್ಬ ವ್ಯಕ್ತಿ ನಾನು ಇಂತಹ ದೇವರ ಅವತಾರ ಅಂತ ತನ್ನ ಜೀವಮಾನದಲ್ಲೇ ಸಾರಿ ಹೇಳಿಲ್ಲ ಅಂತಾದರೆ ಅದನ್ನು ನಾವು ಅವಶ್ಯ ನಂಬಲೇಬೇಕಾಗುತ್ತೆ. ಯಾಕಂದರೆ ಒಬ್ಬ ನಾನು ಇಂಥ ದೇವರ ಅವತಾರ ಅಂತ ಹೇಳಿದ ಕೂಡಲೇ ಕೆನ್ನೆ ತಟ್ಟಿ ನಂಬತಕ್ಕಂತಹ ವ್ಯಕ್ತಿತ್ವ ಈ ಲೋಕದಲ್ಲಿರುವುದಲ್ಲ. ಅದು ಮಧ್ವಾಚಾರ್ಯರ ಕಾಲದಲ್ಲಿ ಅಂತಹ ಸಮಾಜ ಇರಲೇ ಇಲ್ಲ. ಮಧ್ವಾಚಾರ್ಯರು ತಾವೇ ತಾವಾಗಿ ಘಂಟಾಘೋಷವಾಗಿ ಮಧ್ವೋ ಯತ್ತು ತೃತೀಯ ಮೇತದಮುನಾ ಗ್ರಂಥಃಕೃತ ಕೇಶವೇ, ಆ ವಾಯುದೇವರ ಮೂರನೆಯ ಅವತಾರವಾದಂತಹ ಮಧ್ವ ಅನ್ನುವ ಸ್ವರೂಪದಿಂದ ಇಂತಹ ಗ್ರಂಥವನ್ನು ಭಗವತ್ ಪ್ರೀತಿಗೋಸ್ಕರ ನಾನು ರಚಿಸಿದ್ದೇನೆ ಅಂತ ತಮ್ಮ 37 ಗ್ರಂಥಗಳಲ್ಲಿ ಸುಮಾರು 14 ಗ್ರಂಥಗಳ ಕೊನೆಯಲ್ಲಿ ಈ ಮಾತನ್ನು ಮಧ್ವರು ಹೇಳಿಕೊಂಡಿದ್ದಾರೆ. ಅಂದರೆ ನಾನು ವಾಯುದೇವರ ಮೂರನೆಯ ಅವತಾರ ಅನ್ನುವುದನ್ನು ಘಂಟಾಘೋಷವಾಗಿ ಲೋಕದಲ್ಲಿ ಸಾರಿದರು. ನಾನು ಬರೀ ಸಾರುವುದು ಮಾತ್ರ ಅಲ್ಲ, ಇದು ವೇದದಲ್ಲಿ ಬಂದ ವಿಷಯ. ಬರೀ ನನ್ನ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು ನಾನು ವಾಯುದೇವರ ಅವತಾರ ಅಂತ ನೀವು ತಿಳ್ಕೊಳ್ಬೇಕಾಗಿಲ್ಲ. ವೇದವೇ ಈ ಸ್ವರೂಪ ವಾಯುದೇವರ ಮೂರನೇ ಅವತಾರ. ತೃತೀಯಾಮಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂ ತಯೋಷಾಣ. ತೃತೀಯಂ, ಆ ವಾಯುದೇವರ ಮೂರು ಅವತಾರಗಳಲ್ಲಿ ಮೂರನೇ ಅವತಾರ ದಶಪ್ರಮತಿ, ಪೂರ್ಣ ಪ್ರಜ್ಞಾ ಅಂತ ಕರೆಸಿಕೊಂಡಿರತಕ್ಕಂತಹ ಸ್ವರೂಪ ಅನ್ನುವುದನ್ನು ವೇದಗಳನ್ನು ಕೊಟ್ಟು ತಾನು ಭಗವದ ವಾಯುದೇವರ ಅವತಾರ ಅನ್ನುವುದನ್ನು ಸಾರಿ ಹೇಳಿದರು. ಆ ಕಾಲದ ಮಧ್ವರ ಶಿಷ್ಯರು ಮಾತ್ರ ನಂಬಿದ್ದಲ್ಲ ಅವರು ವಾಯುದೇವರ ಅವತಾರ ಅನ್ನುವ ವಿಷಯವನ್ನು, ಮಾಧ್ವೇತರರೂ ನಂಬಿದ್ರು. ಮೊದಲು ನಂಬಲಿಲ್ಲ, ಇವರು ಏನು ಹೇಳಿಕೊಳ್ತಾ ಇದ್ದಾರೆ, ಭಾರಿ ಅಹಂಕಾರ ಇವರಿಗೆ. ವಾಯುದೇವರು ಅಂದರೆ ಏನದು? ವಾಯುದೇವರು ಅಂದರೆ ಭಗವಂತನ ನಂತರ, ದೇವದೇವಿಯರ ನಂತರ ಮೊದಲ ಜೀವನೇ ವಾಯುದೇವ. ಮೊದಲು ದೇವ, ದೇವ ಆದ ಮೇಲೆ ಜೀವ. ಒಬ್ಬ ದೇವನಿಗೆ ಒಬ್ಬಳು ದೇವಿ. ಏಕೋ ದೇವ ಸರ್ವಭೂತೇಶು ಕೂಡ, ದೇವ ಒಬ್ಬನೇ, ಒಬ್ಬ ದೇವನಿಗೆ ಒಬ್ಬಳು ದೇವಿ, ಲಕ್ಷ್ಮೀ ನಾರಾಯಣ ಅಂತ ಕರೆದಿವಿ. ಆಮೇಲೆ ಎಲ್ಲವೂ ಜೀವ. ಜೀವವಲ್ಲದೆ ಇದ್ದ ತತ್ವ ಇದ್ರೆ ಅದು ಎರಡು ಮಾತ್ರ, ಒಬ್ಬ ದೇವ ಮತ್ತೊಬ್ಬಳು ದೇವಿ, ಉಳಿದದ್ದೆಲ್ಲ ಜೀವ. ಈ ಜೀವರಲ್ಲಿ ಶ್ರೇಷ್ಠವಾದ ತತ್ವ ಅದು ದೇವತೆ. ಜೀವ ಭಗವಂತ ದೇವ ಆದರೆ ಉಳಿದದ್ದೆಲ್ಲ ದೇವತೆಗಳು, ದೇವತೆಗಳೆಲ್ಲ ಜೀವರೇ. ಆ ಜೀವರಲ್ಲಿ ಸರ್ವಶ್ರೇಷ್ಠವಾದ ಜೀವ ಅಂತ ಹೇಳಿದರೆ ಮುಂದಕ್ಕೆ ಬ್ರಹ್ಮತತ್ವದ ಸ್ಥಾನವನ್ನು ಪಡೆಯಬಹುದಾದಂತಹ ವಾಯುದೇವರು. ಅಂತಹ ವಾಯುದೇವರು ಭಗವಂತನ ಅತ್ಯಂತ ಪ್ರಿಯವಾದ ತತ್ವ. ಭಗವಂತ ಒಂದು ಬಾರಿ ಆಲೋಚಿಸಿದಂತೆ, ನಾನು ಅಂಥದ್ದನ್ನು ಸೃಷ್ಟಿಸಬೇಕು. ಎಂಥದ್ದನ್ನು ಸೃಷ್ಟಿಸಬೇಕು? ಯಾವುದು ಶರೀರದ ಒಳಗೆ ಪ್ರವೇಶಿಸಿದರೆ ನಾನೂ ಪ್ರವೇಶಿಸಿಯೇನೋ, ಯಾವುದು ಶರೀರವನ್ನು ಬಿಟ್ಟರೆ ನಾನೂ ಬಿಟ್ಟು ಬಿಟ್ಟೇನೋ ಅಂಥದ್ದನ್ನು ಸೃಷ್ಟಿಸಬೇಕು. ಯಸ್ಮಿನ್ನು ಉತ್ಕ್ರಾಂತೇ ಉತ್ಕ್ರಮಿಷ್ಯಾಮಿ ಯಸ್ಮಿನ್ನು ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ ಸೈಕ್ಷಾಂಚಕ್ರೇ. ಭಗವಂತ ಆಲೋಚಿಸಿದ್ದು ಹೀಗೆ, ಶರೀರದಲ್ಲಿ ಅಂಥದ್ದನ್ನು ಸೃಷ್ಟಿಸಬೇಕು. ಹಾಗೆ ಯೋಚಿಸಿ ಅವನು ಸೃಷ್ಟಿಸಿದ್ದೇನು? ಸಪ್ರಾಣಮ ಸೃಜತ ಪ್ರಾಣಾತ ಶ್ರದ್ಧಾಂ ಅಂತ ಉಪನಿಷತ್ತು ಅಥರ್ವಣ ಹೇಳುತ್ತೆ. ಈ ರೀತಿಯ ಆಲೋಚನೆ ಮಾಡಿ ಭಗವಂತ ಸೃಷ್ಟಿಸಿದ್ದು ಪ್ರಾಣತತ್ವವನ್ನು. ಅಂದರೆ ಏನರ್ಥ? ಪ್ರಾಣ ಶರೀರದಲ್ಲಿದ್ದರೆ ಭಗವಂತ ಶರೀರದಲ್ಲಿ ಇರುತ್ತಾನೆ, ಪ್ರಾಣ ಶರೀರವನ್ನು ಬಿಟ್ಟರೆ ಭಗವಂತನು ಪ್ರಾಣನ ಹೆಗಲೇರಿ ಶರೀರದಿಂದ ಹೊರಹೋಗ್ತಾನೆ. ಹಾಗಾದರೆ ಶರೀರದಲ್ಲಿ ಭಗವಂತ ಇರುವುದೇ ಪ್ರಾಣತತ್ವದ ಸಾನ್ನಿಧ್ಯದಿಂದ. ಅಂತಹ ಒಂದು ತತ್ವವನ್ನು ಸೃಷ್ಟಿಸಬೇಕು ಅಂತ ಯೋಚಿಸಿಯೇ ಭಗವಂತ ಪ್ರಾಣತತ್ವವನ್ನು ಸೃಷ್ಟಿಸಿದ. ಭಗವಂತನ ಶರೀರದಿಂದ ಪ್ರಾಣ ಆವಿರ್ಭಾವಗೊಂಡ. ಪ್ರಾಣದೇವರನ್ನು ಭಗವಂತ ಎರಡು ರೀತಿಯಿಂದ ಸೃಷ್ಟಿ ಮಾಡ್ತಾನೆ. ಒಂದು, ತಾನೇ ತನ್ನ ಶರೀರದಿಂದ ಹುಟ್ಟಿಸಿ ತನ್ನ ಎಡತೊಡೆಯಲ್ಲಿ ಕೂಡಿಸಿಕೊಳ್ತಾನೆ. ಇವತ್ತು ವಾಯುದೇವರನ್ನು ನಾವು ಆಲೋಚನೆ ಮಾಡುವುದು ಹೇಗೆ ಅಂದರೆ, ಭಗವಂತನ ಎಡತೊಡೆಯಲ್ಲಿ ಕುಳಿತಿರ್ತಕ್ಕಂತಹ ವಾಯುದೇವರನ್ನು ಚಿಂತನೆ ಮಾಡುವುದು. ಉದ್ಯದ್ರವಿಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀನಂ, ಪ್ರಾಣದೇವರನ್ನು ಚಿಂತಿಸುವುದು. ಅಚ್ಯುತನ ತೊಡೆಯಲ್ಲಿ ಕುಳಿತಿರುವ ಕೈ ಮುಗಿದಿರತಕ್ಕಂತಹ ವಾಯುದೇವರನ್ನು ನಾನು ಆಲೋಚಿಸ್ತೇನೆ. ವಾಯುದೇವರ ಸ್ವರೂಪದಲ್ಲಿ ಕೈ ಮುಗಿದದ್ದು ಅನ್ನುವುದು ನಮಗೆ ಅತ್ಯಂತ ಉಪಾಸ್ಯವಾದ ವಿಷಯ. ವಾಯುದೇವರನ್ನು ಯೋಚಿಸುವಾಗ ಗದೆ ಹಿಡಿದು ಹೊಡಿತಾ ಇದ್ದಾರೆ ಅಂತಲೇ ಉಪಾಸನೆ ಮಾಡುವುದಲ್ಲ. ಸುಕೃತಾಂಜಲಿಂತಂ, ಗದೆ ಇದೆ ಹೌದು, ಗದ ಮತ್ತು ಅಭಯ ಮುದ್ರೆ ಕೈಯಲ್ಲಿದೆ, ಆದರೆ ಸುಕೃತಾಂಜಲಿ, ಕೈ ಮುಗಿದು ನಿಂತ ವಾಯುದೇವರನ್ನೇ ಯೋಚಿಸಬೇಕು. ಒಬ್ಬ ಪರದೇಶದವ ಉಡುಪಿಗೆ ಬಂದ, ಉಡುಪಿಯಲ್ಲಿ ಎಲ್ಲ ದೇವರನ್ನು ನೋಡಿದ. ನೋಡಿ ಅವನಿಗೆ ಸರಿಯಾದ ದೇವರು ಅಂತ ಅನಿಸಿದ್ದು ಉಡುಪಿಯ ಮುಖ್ಯ ಪ್ರಾಣದೇವರು ಮಾತ್ರ ಅಂತೆ. ಅವ ಬರ್ತಿದ್ದಾನೆ ಗ್ರಂಥದಲ್ಲಿ, ಭಾರತ ದೇಶದಲ್ಲಿ ಒಬ್ಬ ಸರಿಯಾದ ದೇವರು ಅಂತಿದ್ರೆ ಮುಖ್ಯ ಪ್ರಾಣ ಮಾತ್ರ, ಯಾಕಂದ್ರೆ ಅವನಿಗೆ ಒಂದು ಸುಸಂಸ್ಕೃತತೆ ಇದೆ ಅಂತ ಬರೀತಾನೆ. ಯಾಕಂದ್ರೆ ನಾವೊಂದು ನಮಸ್ಕಾರ ಕೊಟ್ಟರೆ ಹಿಂದಕ್ಕೊಂದು ನಮಸ್ಕಾರ ಕೊಡುವ ದೇವರು ಅಂತ ಹೇಳಿದ್ರೆ ವಾಯುದೇವರು ಮಾತ್ರ ಅಂತ ಬರೆದಿಟ್ಟಿದ್ದಾನೆ. ಅವನಿಗೆ ಗೊತ್ತಿಲ್ಲ, ಅವರು ವಾಯುದೇವರು ಕೈ ನಮಸ್ಕಾರ ಮಾಡುವುದು ನಮಸ್ಕಾರ ಮಾಡುವ ವ್ಯಕ್ತಿಗಲ್ಲ, ನಿರಂತರ ತನ್ನ ಮುಂಭಾಗದಲ್ಲಿ ಭಗವಂತನನ್ನು ನೋಡಿಕೊಂಡು ಭಗವಂತನ ಕಡೆಗೆ ಸುಕೃತಾಂಜಲಿಂ ಅಚ್ಯುತಾಂಕೇ ಸ್ವಾಸೀನಂ ಸುಕೃತಾಂಜಲಿಂ. ಅಚ್ಯುತನ ತೊಡೆಯಲ್ಲಿ ಕುಳಿತು ಅಚ್ಯುತನಿಗೆ ಕೈ ಮುಗಿದು ಕುಳಿತಂತಹ ಭಗವಂತನ ಮೊದಲ ಮಗ ವಾಯುದೇವ. ಇನ್ನೊಂದು ರೀತಿಯಿಂದ ವಾಯುದೇವರ ಆವಿರ್ಭಾವ ಆದದ್ದು, ಅದು ಲಕ್ಷ್ಮೀದೇವಿಯ ತಲೆಯಿಂದ. ಲಕ್ಷ್ಮೀದೇವಿ ತನ್ನ ತಲೆಯಿಂದ ವಾಯುತತ್ವ ಮುಂದಕ್ಕೆ ಬ್ರಹ್ಮತತ್ವವಾಗಬೇಕಾದ್ರೆ, ವಾಯುದೇವರು ಬ್ರಹ್ಮದೇವರ ಪದವಿಗೆ ಹೋಗಬೇಕಾದ್ರೆ ತನ್ನ ತಲೆಯಿಂದ ಆವಿರ್ಭಾವಗೊಳಿಸ್ತಾರಂತೆ. ಅಹಂ ಸೂವೇ ಪಿತರಾಮಸ್ಯ ಮೂರ್ಧನ್ ಮಮ ಯೋನಿ ರಪ್ಸು ಅಂತಸ್ಸ ಮುದ್ರೇ ಅಂತ ಲಕ್ಷ್ಮೀದೇವಿ ಹೇಳಿಕೊಳ್ಳುತ್ತಾಳೆ. ಈ ಲೋಕಕ್ಕೆ ಪಿತಾಮಹ ಅನಿಸಿದಂತಹ ಬ್ರಹ್ಮತತ್ವವನ್ನು ನಾನು ತಲೆಯಿಂದ ಆವಿರ್ಭಾವಗೊಳಿಸಿದ್ದೇನೆ ಅಂತ ಲಕ್ಷ್ಮೀದೇವಿ ಹೇಳಿಕೊಳ್ತಾಳೆ. ಅಂತಹ ವಾಯುದೇವರು ಭಗವಂತನ ಮೊದಲ ಮಗನಾಗಿ ಭಗವಂತನ ಎಲ್ಲ ಕಾರ್ಯಗಳನ್ನು ಕೂಡ ತಲೆಯ ಮೇಲೆ ಹಾಕಿಕೊಂಡು ನಿರ್ವಾಹ ಮಾಡತಕ್ಕಂತಹ ವಾಯುದೇವರ ಅವತಾರ ನಾನು ಅಂತ ಆಚಾರ್ಯರು ಲೋಕದಲ್ಲಿ ಘಂಟಾಘೋಷವಾಗಿ ಸಾರಿದರು. ಆದರೆ ಇದನ್ನು ನಂಬದೇ ಇದ್ದಂತಹ ಜನಾಂಗ ಬಹಳ ದೊಡ್ಡದಿತ್ತು. ಅವರೆಲ್ಲ ಪ್ರಶ್ನಿಸಿದರು, ಏನು ಸ್ವಾಮಿ ವಾಯುದೇವರ ಅವತಾರ ಅಂತ ಹೇಳ್ತೀರಿ? ವಾಯುದೇವರು ಅಂತ ಹೇಳಿದರೆ ಸರ್ವಜ್ಞ ತತ್ವ ಎಲ್ಲವನ್ನೂ ತಿಳ್ಕೊಂಡಿರತಕ್ಕಂಥದ್ದು ಅಂತಹ ದೇವರ ಅವತಾರ ಅಂತ ಆದರೆ ನಾವು ಕೇಳಿದ್ದಕ್ಕೆ ನೀವು ಉತ್ತರ ಕೊಡಬೇಕು. ಉತ್ತರ ಕೊಟ್ಟರೆ ಮಾತ್ರ ನೀವು ವಾಯುತತ್ವ ಅಂತ ಒಪ್ಪಲಿಕ್ಕೆ ಸಾಧ್ಯ. ಇದು ತಾನು ಬದುಕಿರುವಾಗಲೇ ಲೋಕದಲ್ಲಿ ಸಂಚಾರ ಮಾಡ್ತಾ ನಾನು ಇಂತಹ ದೇವರ ಅವತಾರ ಅಂತ ಒಬ್ಬ ಹೇಳಿದರೆ ಅದನ್ನು ಜನ ಆ ಕ್ಷಣದಲ್ಲಿ ನಂಬುವುದಿಲ್ಲ, ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಇದು ಹೌದೋ ಅಂತ ನಿರ್ಧರಿಸುವುದಕ್ಕೆ ಬೇಕಾದ ರೀತಿಯ ಎಲ್ಲ ಪರೀಕ್ಷೆಯನ್ನು ಓಡ್ತಾರೆ. ಆ ಪರೀಕ್ಷೆಯಲ್ಲಿ ಗೆದ್ದರೆ ಮಾತ್ರ ಲೋಕದಲ್ಲಿ ಇವರು ಇಂತಹ ದೇವರ ಅವತಾರ ಅನ್ನೋದು ಸ್ಪಷ್ಟವಾಗಿ ನಿಲ್ಲುತ್ತೆ. ವಾಯುದೇವರ ಸ್ಥಿತಿ, ಮಧ್ವರ ಸ್ಥಿತಿ ಅಂತದ್ದು. ನಾನು ಮಧ್ವಯತ್ತು ತೃತೀಯ ಅಂತ ತಾವೇ ಹೇಳಿಕೊಂಡು ಸಂಚಾರ ಮಾಡಿದರು, ಜನ ಪ್ರಶ್ನೆ ಮಾಡಿದರು. ಕೇರಳದಲ್ಲಿ ಒಂದು ಘಟನೆ ನಡೆಯಿತು. ನಾನು ವಾಯುದೇವರ ಮೂರನೇ ಅವತಾರ ಅಂತ ಹೇಳಿಕೊಂಡಂತಹ ಆಚಾರ್ಯರು ಅವತ್ತಿನ ಪ್ರವಚನದಲ್ಲಿ ಒಂದು ಮಾತು ಹೇಳಿದರು. ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತಿ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅನ್ನುವ ಮಾತಿನ ಮೇಲೆ ಅವತ್ತು ಉಪನ್ಯಾಸವನ್ನು ಮಾಡಿದರು ಆಚಾರ್ಯರು. ಮಹಾಭಾರತದಲ್ಲಿ ಮನುಷ್ಯ ಅವಶ್ಯ ಓದಿ ಅರ್ಥೈಸಿಕೊಳ್ಳಲೇಬೇಕಾದ ವಿಷಯಗಳು ಎರಡು, ಒಂದು ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ ಅನ್ನುವ ಮಾತು ಹೇಳಿದರು. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಇದೆರಡನ್ನು ತಿಳ್ಕೊಳ್ಳಲೇಬೇಕು, ಪಾರಾಯಣ ಮಾಡಲೇಬೇಕು, ಒಂದು ಭಗವದ್ಗೀತೆ ಒಂದು ವಿಷ್ಣು ಸಹಸ್ರನಾಮ ಅಂತ ಹೇಳಿ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ, ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಗಳಿಗೂ ಕನಿಷ್ಠ ಅಂತ ಹೇಳಿದರೆ 100 ಅರ್ಥಗಳಿದ್ದಾವೆ ಅಂತ ಹೇಳಿದಾಗ ಜನ ಎದ್ರು, ನೀವು ಹೇಳಿಕೊಳ್ತೀರಿ ವಾಯುದೇವರ ಅವತಾರ ಹಾಗೆ ಹೀಗೆ ಅಂತ ಹೇಳಿಕೊಳ್ತೀರಿ, ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೂ 100 ಅರ್ಥ ಇದೆ ಅಲ್ಲ, ನೋಡೋ ಒಂದು ಶಬ್ದಕ್ಕೆ 100 ಅರ್ಥ ಹೇಳಿ. ನೀವು ವಾಯುದೇವರು ಹೌದು ಅಂತ ನಾವು ಒಪ್ಪಿಕೊಳ್ಳಬೇಕಾದ್ರೆ ಒಂದು ಶಬ್ದಕ್ಕೆ 100 ಅರ್ಥ ಹೇಳಿ ನೋಡೋಣ ಅಂತ ಎದ್ದು ನಿಂತು ಪಂಡಿತರು ಪ್ರಶ್ನೆ ಮಾಡಿದರು. ನಾನು ವಾಯುದೇವರ ಅವತಾರ ಅಂತ ಸಾಮಾನ್ಯ, ಈಗ ನಾನು ಕಲ್ಕಿ ಅವತಾರ, ನಾನು ಭಗವಂತನ ಅವತಾರ ಅಂತ ತಿರುಗಾಡುವವರು ಬಹಳ ಮಂದಿ ಇದ್ದಾರೆ. ಅವರ ಹತ್ರ ಸಂಸ್ಕೃತದಲ್ಲಿ ಮಾತಾಡಿಸಿದರೆ ಬಾಯಿಯಲ್ಲಿ ಒಂದು ಶಬ್ದ ಬರೋಲ್ಲ ಹೊರಗೆ. ಒಂದು ನೀವು ಆ ದೇವರ ಅವತಾರ ಅಂತ ಹೇಳಿದ್ರೆ ಒಂದು ಸಂಸ್ಕೃತ ಭಾಷೆ ಬರುವುದಿಲ್ಲ ಅಂತ ಕೇಳಿದರೆ ಎಲ್ಲ ಭಕ್ತರು ಹೇಳ್ತಾರೆ ನಿಜವಾಗಿ ನಾನು ಅಲ್ಲ ಅಂತ ಅವರೇ ಒಪ್ಪಿಕೊಳ್ತಾರೆ. ಭಕ್ತರು ಹೇಳುವುದು ಅಂತೇಳಿ ಆಮೇಲೆ ಮತ್ತೆ ನಾನು ಇಂಥ ದೇವರ ಅವತಾರ ಅಂತ ಕೊಡ್ತಾರೆ. ಇಲ್ಲಿ ವಾಯುದೇವರ ಮುಂದೆ ಏನು ಪ್ರಶ್ನೆ ಮಾಡಿದರು ಮಧ್ವರ ಮುಂದೆ, ವಿಷ್ಣು ಸಹಸ್ರನಾಮದ ಶಬ್ದಕ್ಕೆ 100 ಅರ್ಥ ಇದೆ ಅಂತ ಹೇಳ್ತೀರಿ ಹೇಳಿ ನೋಡೋಣ ಅಂತ ಕೇಳಿದಾಗ ಇವರು ಯಾವುದೇ ಟೆನ್ಷನ್ ಆಗಲಿಲ್ಲ. ಯಾಕಂದರೆ ಟೆನ್ಷನ್ ಆಗುವುದು ಅಜ್ಞಾನದಿಂದಾಗಿ. ಜ್ಞಾನ ಇದ್ದವನಿಗೆ ಯಾವುದೇ ರೀತಿಯ ಒತ್ತಡ ಇಲ್ಲ. ಎಲ್ಲ ಭಯಕ್ಕೂ ಎಲ್ಲ ಒತ್ತಡಕ್ಕೂ ಮೂಲ ಕಾರಣ ಅಜ್ಞಾನ. ಈ ಅಜ್ಞಾನವನ್ನು ಮೆಟ್ಟಿ ನಿಂತಹ ವ್ಯಕ್ತಿತ್ವ ಎಲ್ಲಿದೆ, ಸರ್ವಜ್ಞ ಕಲ್ಪಸ್ವರೂಪ ಎಲ್ಲಿದೆ, ಅಲ್ಲಿ ಯಾವುದೇ ಒತ್ತಡಕ್ಕೆ ಯಾವುದೇ ಆಗ್ರಹಕ್ಕೆ ಯಾವುದೇ ಟೆನ್ಷನ್ಗೆ ಕಾರಣ ಇಲ್ಲ. ಆದ್ದರಿಂದ ಆಚಾರ್ಯರು ಕೇಳಿದರು ಯಾವ ಶಬ್ದದ 100 ಅರ್ಥ ಬೇಕು ನಿಮಗೆ. ವಿಷ್ಣು ಸಹಸ್ರನಾಮದಲ್ಲಿ 100 ಅರ್ಥ ಹೇಳುವುದಕ್ಕೆ ವಿಶ್ವ ಅನ್ನುವ ಎರಡಕ್ಷರದ ಶಬ್ದಕ್ಕೂ ಹೇಳ್ಬೋದು, ಭಯಕೃತ್ ಭಯನಾಶನ ಅನ್ನುವ ಶಬ್ದಕ್ಕೆ, ಸರ್ವಪ್ರಹರಣಾಯುಧ ಅಂತ ದೊಡ್ಡ ಶಬ್ದಕ್ಕೆ ಹೇಳ್ಬೋದು. ನಿಮಗೆ ಚಿಕ್ಕ ಶಬ್ದಕ್ಕೆ ಬೇಕೋ ದೊಡ್ಡ ಶಬ್ದಕ್ಕೆ ಬೇಕು. ಈ ಪಂಡಿತರು ಆಲೋಚನೆ ಮಾಡಿದರು ಯಾವುದು ಕೇಳಿದರೆ ಇವರನ್ನು ಕಟ್ಟಿ ಹಾಕ್ಬೋದು. ದೊಡ್ಡ ಶಬ್ದ ಕೇಳಿದರೆ ದೊಡ್ಡ ಶಬ್ದದಲ್ಲಿ ಈ ಅಕ್ಷರಕ್ಕೊಂದರ್ಥ ಆ ಅಕ್ಷರಕ್ಕೊಂದರ್ಥ ಅಂತ ಹೇಳಿ ಇವರೇನೋ 100 ಅರ್ಥ ಹೇಳುವ ಸಾಧ್ಯತೆ ಎಲ್ಲಿಯಾದರೂ ಇರಬಹುದು. ಆದರೆ ಚಿಕ್ಕ ಶಬ್ದಕ್ಕೆ ಅರ್ಥ ಕೇಳಿದರೆ 100 ಅರ್ಥ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮೊದಲನೇ ಶಬ್ದವಾದ ವಿಶ್ವ ಶಬ್ದಕ್ಕೆ ಅರ್ಥ ಹೇಳಿ ನೋಡುವ ಅಂತ ಕೇಳಿ. ಯಾವ್ಯಾವುದೋ ಶಬ್ದ ಬೇಡ, ಮೊದಲನೇ ಶಬ್ದವಾದ ವಿಶ್ವ ಶಬ್ದಕ್ಕೆ 100 ಅರ್ಥ ಹೇಳಿ. ಇದು ಕೇರಳದಲ್ಲಿ ಪಯಸ್ವಿನಿ ನದಿ ತೀರದಲ್ಲಿ ನಡೆದಿರತಕ್ಕಂಥ ಘಟನೆ. ಇವತ್ತಿಗೂ ಅಲ್ಲಿ ಹೋದರೆ ಅಲ್ಲಿ ಇದನ್ನೇ ಹೇಳಿಕೊಳ್ತಾರೆ, ಅವತ್ತು ಇಲ್ಲಿ ಹೀಗಾಯ್ತಂತೆ ಅಂತ ಕಥೆ ಇವತ್ತಿಗೂ ಅಲ್ಲಿ ಅವರು ಹೇಳಿಕೊಳ್ತಾರೆ. ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಈ ಕಥೆಯನ್ನು ಉಲ್ಲೇಖ ಮಾಡಿದರು. ಆಗ ಆಚಾರ್ಯರು ನಾನು ಹೇಳುವುದಕ್ಕೆ ತೊಂದರೆ ಇಲ್ಲ, 100 ಅರ್ಥ ಹೇಳ್ಬೋದು ವಿಶ್ವ ಶಬ್ದಕ್ಕೆ. 100 ಅರ್ಥ ನಿಮ್ಮ ಮುಂದೆ, 100 ಯಾಕೆ, 100ಕ್ಕಿಂತ ಹೆಚ್ಚು ಅರ್ಥ ಹೇಳ್ಬೋದು. ಯಾಕಂದರೆ ವಿಷ್ಣು ಸಹಸ್ರನಾಮದ ಶಬ್ದಕ್ಕೆ 100 ಅರ್ಥ ಅಂದರೆ 100ೇ ಅರ್ಥ ಅಲ್ಲ, ಕನಿಷ್ಠ ಅಂದರೆ 100 ಅರ್ಥ ಅಂತ ಅರ್ಥ. ಇಲ್ಲದೆ ಹೋದರೆ ವಿಷ್ಣು ಸಹಸ್ರನಾಮದಲ್ಲಿ ರಾಮ ಶಬ್ದ ಇದೆ, ಎಷ್ಟು ಬಾರಿ ಬರುತ್ತೆ, ರಾಮೋ ವಿರಾಮೋ ವಿರಜೋ ಅಂತ ಒಂದು ಬಾರಿ ಬರುತ್ತೆ. ಆದರೆ ವಿಷ್ಣು ಶಬ್ದ ಎಷ್ಟು ಬಾರಿ, 100 ಬಾರಿ ಬರುತ್ತೆ. ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂತ ಒಂದನೇ ಹೆಸರು, ಎರಡನೇ ಹೆಸರು ವಿಷ್ಣು ಅಂತ ಬಂದರೆ ಆಮೇಲೆ ವೃಷಾಹಿ ವೃಷಭೋ ವಿಷ್ಣು ಅಂತ 268ನೇ ಹೆಸರು ಮತ್ತೆ ವಿಷ್ಣು ಆಗುತ್ತೆ. ಮತ್ತೆ ಅನಿರ್ದೇಶ ಬಪುರ್ ವಿಷ್ಣು ಅಂತ ಮತ್ತೊಂದು ಬಾರಿ ವಿಷ್ಣು ಶಬ್ದ ಬರುತ್ತೆ. ಆ ವಿಷ್ಣು ಶಬ್ದಕ್ಕೆ ಕನಿಷ್ಠ 300 ಅರ್ಥ ಇರುವುದರಿಂದ ಅದು ವಿಷ್ಣು ಸಹಸ್ರನಾಮದಲ್ಲಿ 100 ಬಾರಿ ಬರೆಯುತ್ತೆ. ಆದ್ದರಿಂದ ವಿಶ್ವ ಶಬ್ದಕ್ಕೆ 100 ಅರ್ಥ ಅಂದರೆ ಕಡಿಮೆ ಅಂದರೆ 100 ಅರ್ಥ ಅಂತ ಅರ್ಥ. ನಾನು ಹೇಳಬಹುದು, ಆದರೆ ಸುಮ್ಮನೆ ಬೋರ್ಗಲ್ಲ ಮೇಲೆ ನೀರು ಸುರಿದ ಹಾಗೆ ಆಗಬಾರ್ದು. ನಾನು ಸುಮ್ಮನೆ ವಿಷ್ಣು ಸಹಸ್ರನಾಮಕ್ಕೆ ವಿಷ್ಣು ವಿಶ್ವ ಶಬ್ದಕ್ಕೆ 100 ಅರ್ಥ ಹೇಳುವುದು, 100 ಅರ್ಥ ಹೇಳಿ ಆದಮೇಲೆ ಇವರು ತಲೆಯಲ್ಲಿ ಏನೂ ಇರುವುದಿಲ್ಲ, ಎಲ್ಲ ಹೊರಟು ಹೋಗುವುದು. ನಾನು ಹೇಳಿದ್ದು ಯಾರಿಗೆ, ದೇವರಿಗೋಸ್ಕರ ಹೇಳಬೇಕಾ? ಇಲ್ಲಿ ಕೂತ ಪ್ರತಿಮೆಯಲ್ಲಿ ದೇವರಿದ್ದಾರೆ, ಅವರಿಗೆ ನಾನು ಹೇಳಬೇಕಾಗಿಲ್ಲ. ನಾನು ಹೇಳಬೇಕಾಗಿದ್ದು ಲೋಕಕ್ಕೋಸ್ಕರ. ನಾನು ಹೇಳಿದ ವಿಷಯವನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಎಲ್ಲ ಮುಗಿಸಿದ ಮೇಲೆ ಅದನ್ನು ಹಿಂದಕ್ಕೆ ಒಪ್ಪಿಸ್ತೀರಿ ಅಂತಾದರೆ ನಾನು ಹೇಳ್ತೇನೆ. ಆಚಾರ್ಯರ ಮೇಲೆ ಈ ಜನ ಚಾಲೆಂಜ್ ಮಾಡಿದರೆ ಆಚಾರ್ಯರು ಆ ಜನಕ್ಕೆ ಚಾಲೆಂಜ್ ಮಾಡಿದರು. ನಾನು ಹೇಳುವುದಕ್ಕೆ ತೊಂದರೆ ಇಲ್ಲ, ಹೇಳಿದ ವಿಷಯವನ್ನು ತಲೆಯಲ್ಲಿಟ್ಟುಕೊಂಡು ಹಿಂದಕ್ಕೆ ಒಪ್ಪಿಸಬೇಕು. ಆಗ ಜನ ಹೇಳಿದರು ಆಗಬಹುದು, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಈ ಮಂಡು ಧೈರ್ಯ ಯಾಕೆ ಬಂತು ಅವರಿಗೆ ಅಂದರೆ ಅವರು ಅಂದ್ಕೊಂಡ್ರು ಈ ಆಚಾರ್ಯರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ವಿಶ್ವ ಅನ್ನುವ ಎರಡಕ್ಷರದ ಶಬ್ದಕ್ಕೆ 100 ಅರ್ಥ ಹೇಳುವುದು ಅಂದರೆ ಅದೇನು ಸಾಧ್ಯ, ಇದು ಅಸಾಧ್ಯವಾದ ವಿಷಯ. ಇವರು ಹೇಳುವುದಿಲ್ಲ, ಮತ್ತೆ ಈಗ ಯಾಕೆ ಹೇಳ್ತಾ ಇದ್ದಾರೆ, ಹಿಂದಕ್ಕೆ ಹೇಳಿದರೆ ಹೇಳ್ತೇನೆ, ಇದು ತಪ್ಪಿಸಿಕೊಳ್ಳುವ ಮಾರ್ಗ ಮಾತ್ರ, ನಮಗೆ ಹಿಂದಕ್ಕೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ನಾವು ಹೇಳ್ತೇವೆ. ಹೇಳಿದಾಗ ಸರಿ ಹಾಗಾದರೆ ನಾನು ಹೇಳುವುದಿಲ್ಲ ಅಂತೇಳಿ ಅವರು ಕೂತು ಬಿಡ್ತಾರೆ, ಅಂದುಕೊಂಡು ಹೀಗೆ ಹೇಳ್ತಾ ಇದ್ದಾರೆ ಅಂತ ಯೋಚಿಸಿದ್ರಂತೆ ಈ ಜನ. ನಾವು ಹಿಂದಕ್ಕೆ ಹೇಳ್ತೇವೆ ಅಂತೇಳಿ ಆಚಾರ್ಯರು ವಿಶ್ವ ಶಬ್ದದ ಅರ್ಥಗಳ ವಿವರಣೆಯನ್ನು ಕೊಡುವುದಕ್ಕೆ ಶುರು ಮಾಡಿದರು. 20 ಅರ್ಥಗಳಾದವು, ವಿಷ ಪ್ರವೇಶನೇ ಧಾತು ತೆಗೊಂಡ್ರು, ವಿಶ್ವವ್ಯಾಪ್ತವು ಧಾತು ತೆಗೊಂಡ್ರು, ಎಲ್ಲ ಯಾವ ಧಾತುವಿಗೆ ಯಾವ ಪ್ರತ್ಯಯ ಬಂದು ಯಾವ ರೀತಿಯ ಅರ್ಥ ವಿಸ್ತಾರ ಹೊಂದಿತು ಅಂತ ವ್ಯಾಕರಣ ಶಾಸ್ತ್ರ, ಅದು ಕೂಡ ಅವರೆಲ್ಲ ಓದಿದ ವ್ಯಾಕರಣ ಶಾಸ್ತ್ರ ಅಂತ ಹೇಳಿದರೆ ಅದು ಪಾಣಿನೀಯ ವ್ಯಾಕರಣ. ಆ ಶಾಸ್ತ್ರದ ಆಧಾರದ ಮೂಲಕವಾಗಿಯೇ ವಿಶ್ವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಹೋದರು. ವಾಯುದೇವರ ಮೇಲೆ ಸಂಚಾರ ಮಾಡುವವ ವಿಶ್ವ, ಗರುಡನ ಮೇಲೆ ಸಂಚಾರ ಮಾಡುವವ ವಿಶ್ವ, ಎಲ್ಲರನ್ನೂ ಪ್ರವೇಶ ಮಾಡಿದವ ವಿಶ್ವ, ಎಲ್ಲ ಕಡೆ ತುಂಬಿದವ ವಿಶ್ವ, ವೇವೇಷ್ಟಿ ಸರ್ವಮಿತಿ ವಿಶ್ವಂ ವಿಶತಿ ಸರ್ವಮಿತಿ ವಿಶ್ವಂ, ಎಲ್ಲ ರೀತಿಯ ವ್ಯುತ್ಪತ್ತಿಯಿಂದ ಶಬ್ದಾರ್ಥವನ್ನು ವಿವರಣೆ ಕೊಡ್ತಾ ಹೋದ. 15 ಅರ್ಥ ಆಯಿತು, 20 ಅರ್ಥ ಆಯಿತು, 25 ಅರ್ಥ ಆಯಿತು. ಈಗ ಕೂತವರಿಗೆ ಸ್ವಲ್ಪ ಸ್ವಲ್ಪ ತಲೆಬಿಸಿ ಆಗುವುದಕ್ಕೆ ಶುರು ಆಯಿತು. ಯಾಕಂದರೆ ಇವರು ಒಂದು ನಾಲ್ಕೈದು ಅರ್ಥಗಳಲ್ಲಿ ನಿಲ್ಲಿಸಿಬಿಟ್ಟರು ಅಂತ ಮೊದಲು ಆಲೋಚನೆ ಮಾಡ್ತಾ ಇದ್ದರು. ಈಗ 15-20 ಅರ್ಥ ಆದಾಗ ಹಿಂದೆ ಹೇಳಿದ ಅರ್ಥವನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟ ಆಯಿತು. ಪಕ್ಕದಲ್ಲಿ ಗುಸುಗುಸು ಮಾತಾಡಿಕೊಂಡ್ರು, ನಾನೊಂದು 20 ಅರ್ಥ ತಲೆಯಲ್ಲಿ ಇಟ್ಕೊಳ್ತೇನೆ, ನೀನೊಂದು 20 ಅರ್ಥ ತಲೆ ಇಟ್ಟು ಕೊನೆಗೆ ಒಪ್ಪಿಸಿ ಬಿಡುವ, ನೋಡು ಎಷ್ಟು ಹೇಳ್ತಾರೆ ನೋಡೋಣ ಅಂತ ಮಾತಾಡಿಕೊಂಡು. ಆದರೆ ಆಚಾರ್ಯರು 40-60-70 ಕಡೆಗೆ ಹೋಗ್ತಾ ಇದ್ದಾಗೆ ಇವರಿಗೆ ಟೆನ್ಷನ್ ಶುರುವಾಯಿತು. ನನಗೆ ಹೇಳಿದ ಅರ್ಥ ಮರ್ತೋಗ್ಲಿಕ್ಕೆ ಶುರು ಆಗಿದೆ, ಇವರು 100 ಮುಗಿಸಿ ಹೇಳಿ ಅಂತ ಹೇಳಿದಾಗ ನಾವು ಹೇಳಲಿಕ್ಕಾಗದೆ ಸಭೆಯಲ್ಲಿ ಸುರಿದ 100-300 ಜನರ ಮುಂದೆ ನಮ್ಮ ಮರ್ಯಾದೆ ಹೋಗುವ ಸ್ಥಿತಿ ಬಂದೋಯ್ತಲ್ಲ ಅಂತ ದೊಡ್ಡ ದೊಡ್ಡ ಘಟ್ಟ ಬಿಟ್ಟ ಪಂಡಿತರೆಲ್ಲ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಟೆನ್ಷನ್ ಯಾವಾಗ ಶುರುವಾಯಿತು ಆವಾಗ ಮುಂದೆ ಹೇಳಿದ ಒಂದು ಅರ್ಥವೂ ತಲೆಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಮನುಷ್ಯನಿಗೆ ಅರ್ಥ ಆಗದೇ ಇರುವುದಕ್ಕೆ ಮೊದಲನೇ ಕಾರಣ ಯಾವುದಂದ್ರೆ ಟೆನ್ಷನ್. ನಾನು ಮನೆಯಲ್ಲಿ ಪಾಪ ಅವರಿಗೆ ಅಡಿಗೆ ಆಗಬೇಕು ಮಧ್ಯಾಹ್ನ ಹೋಗಿ ಅಂತ ಟೆನ್ಷನ್ ಶುರುವಾಯಿತು ಅಂತ ಹೇಳಿದರೆ ಪಕ್ಕದವರ ಹತ್ರ ಮಾತಾಡೋಣ ಅಂತ ಅನಿಸ್ತದೆ ಹೊರತು ಹೇಳಿದ ವಿಷಯ ತಲೆಗೆ ಹೋಗುವುದಿಲ್ಲ. ಈ ಕೂತಂತಹ ಪಂಡಿತರಿಗೆ ಈಗ ಯಾವ ವಿಷಯವೂ ತಲೆಗೆ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅಯ್ಯೋ ಎಷ್ಟು ಹೇಳ್ತಾ ಇದ್ದಾರೆ, ಅದು ಹೇಗೆ ಹೇಳ್ತಾ ಇದ್ದಾರೆ, ನಾವು ಹಿಂದಕ್ಕೆ ಹೇಳುವುದು ಹೇಗಪ್ಪ ಅಂತ ಮೈಯಲ್ಲಿ ಬೆವರು ಬರಲಿಕ್ಕೆ ಶುರು ಆಯ್ತಲ್ಲ, ಆವಾಗ ಇವರು ಹೇಳಿದ ಅರ್ಥ ತಲೆಗೆ ಹೋಗ್ತಾ ಇಲ್ಲ. ಕುಳಿತ ಜನ, ಕುಳಿತ ಮಂದಿ, ಶ್ರೋತೃಗಳು, ಆಚಾರ್ಯರ ಮೇಲೆ ಭಕ್ತಿಯುಳ್ಳಂತಹ ಶಿಷ್ಯರು ಶ್ರದ್ಧೆಯಿಂದ ಕೇಳಿ ಆನಂದ ರಸದಲ್ಲಿ ತುಂಬಿದ್ರೆ ಈ ಪ್ರಶ್ನೆ ಮಾಡಿದಂತಹ ಪಂಡಿತರು ಮೈಯಲ್ಲಿ ಬೆವರು ಸುರಿಸಿಕೊಂಡು ಕಣ್ಣು ಒರೆಸಿಕೊಂಡು ಕೂತಿದ್ದಾರೆ. ಆಚಾರ್ಯರು 100 ಅರ್ಥ ಮುಗಿಸಿದರು. ಯಾವದರ್ಥ ಶತಕಂನ ವಿಶಂಕ ಸಂತತೋಕ್ತಿ ಕೃತ ಪೂರಯ ದೇಶ. ಸಂತತೋಕ್ತಿ ಕೃತ, ಮಧ್ಯದಲ್ಲಿ ಯಾವುದೇ ರೀತಿಯ ತಡೆ ಇಲ್ಲ. ಸ್ವಲ್ಪ ಆಲೋಚನೆ ಮಾಡಿ ಆ ಸೂತ್ರದ ಪ್ರಕಾರ ಹೀಗಾಯಿತು ಅಂತ ಹೇಳುವ ಆಲೋಚನೆ ಇಲ್ಲ. ನಿರಂತರವಾಗಿ ನಿರರ್ಗಳವಾಗಿ ಶಬ್ದಾರ್ಥದ ವಿವರಣೆ. ಅರ್ಥಶತಕ, ಒಂದಲ್ಲ ಎರಡಲ್ಲ 100 ಅರ್ಥಗಳನ್ನು ಕೂಡ ಅಪೂರಯ ದೇಶ ಮುಗಿಸಿಬಿಟ್ರಂತೆ ಆಚಾರ್ಯರು. 100 ಅರ್ಥ ಮುಗಿಸಿದ್ದೇ ತಡ, ಜನ ಎದ್ದು ಹಿಂದಕ್ಕೆ ಹೇಳಬೇಕಲ್ಲ ಪಂಡಿತರು, ಎಲ್ಲ ಓಡಿ ಬಂದು ಆಚಾರ್ಯರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಾಲನ್ನು ಒದ್ದೆ ಮಾಡಿಬಿಟ್ರು. ತಮ್ಮ ಬಾಷ್ಪಗಳಿಂದ ಕಾಲನ್ನು ತೊಳೆದು ಹಾಕಿದ್ರು. ಕ್ಷಾಮ್ಯ ಸೌಮ್ಯ ಸಕಲ ನಮಸ್ತೆ ಪೇಬ್ರುವಂತ ಇದಿ ತಂ ಕಿಲ ನೀಮುಹು. ಓ ಸಕಲಜ್ಞ, ನೀನು ಸರ್ವಜ್ಞ ಅನ್ನುವುದನ್ನು ಇವತ್ತು ನಾವು ದೃಢಪಡಿಸಿಕೊಂಡಿದ್ದೇವೆ. ವಾಯುದೇವರ ಅವತಾರ ಅನ್ನುವುದನ್ನು ನಾವೆಲ್ಲ ಮನಃಪೂರ್ವಕವಾಗಿ ಒಪ್ಪಿದ್ದೇವೆ. ಸಾಮಾನ್ಯ ವ್ಯಕ್ತಿಯಿಂದ ವಿಶ್ವ ಅನ್ನುವ ಎರಡಕ್ಷರದ ಶಬ್ದಕ್ಕೆ ವ್ಯಾಕರಣಾದಿಶಾಸ್ತ್ರ ವ್ಯಾಕರಣ ನಿರುಕ್ತ ನಿಘಂಟುಗಳನ್ನು ಉಪಯೋಗಿಸಿಕೊಂಡು ಅರ್ಥ ವಿಸ್ತಾರವನ್ನು ನಿರೂಪಿಸುವ ಸಾಮರ್ಥ್ಯ ಸುತರಾಂ ಸಾಧ್ಯ ಇಲ್ಲ. ಈ ಸಾಮರ್ಥ್ಯ ನಿನ್ನಲ್ಲಿ ಕಂಡಿದ್ದೇವೆ ಅಂತಾದರೆ ಸಾಕ್ಷಾತ್ ವಾಯುತತ್ವ ನೀನು ಅನ್ನುವುದನ್ನು ಏನು ಹೇಳ್ತಾ ಇದ್ದೀರಿ ಅದನ್ನು ನಾವು ಅವಶ್ಯ ಒಪ್ಪಿಕೊಳ್ತೇವೆ ಅಂತ ಮಾಧ್ವೇತರವಾದ ಮುಖದಲ್ಲಿ ಅಡ್ಡಕ್ಕೆ ದಪ್ಪ ದಪ್ಪದ ನಾಮಗಳನ್ನು ಬೀದುಕೊಂಡಿರ್ತಕ್ಕಂತಹ ಆ ಕೇರಳದ, ಇವತ್ತು ಕೇರಳದಲ್ಲಿ ಅಂತ ಪಂಡಿತಿದ್ದಾರೆ, ಭಾರಿ ಗಲಾಟೆ ಮಾಡುವ ಪಂಡಿತರು, ಅಂತಹ ಪಂಡಿತರು ಆಚಾರ್ಯರ ಮುಂದೆ ಪೂರ್ತಿ ತಮ್ಮನ್ನು ಒಪ್ಪಿಸಿಕೊಂಡಂತಹ ಘಟನೆಯನ್ನು ಇವತ್ತಿನ ಜನವೂ ಕೂಡ ಪಯಸ್ವಿನಿ ನದಿ ತೀರದಲ್ಲಿ ಆ ಪ್ರದೇಶದಲ್ಲಿ ಇವತ್ತಿಗೂ ಸ್ಮರಿಸಿಕೊಳ್ತಾರೆ. ಆ ವಂಶದಲ್ಲಿ ಅವತ್ತು ಪ್ರಶ್ನೆ ಮಾಡಿದಂತಹ ವ್ಯಕ್ತಿಗಳ ವಂಶದಲ್ಲಿ ಬಂದಂತಹ ಮನೆತನಗಳು ಇವತ್ತು ಉಂಟು. ಅವರು ಶುದ್ಧ ಅಂಗಾರಕ್ಷತೆ ಹಾಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ರೀತಿಯ ಜ್ಞಾನದ ತನ್ನ ವಿಶಾಲವಾದ ಹರವನ್ನು ಲೋಕಕ್ಕೆ ಅಲ್ಲಲ್ಲಿ ಪ್ರಸಾರ ಮಾಡುವುದರ ಮೂಲಕ ಆಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ ಅನ್ನುವುದನ್ನು ಆ ಕಾಲದ ಜನ ಸಂಶಯಾತೀತವಾಗಿ ಅಂಗೀಕರಿಸಿದರು. ಆದ್ದರಿಂದ ನಾನು ಹೇಳಿದ್ದು ಈಗ ನೋಡಿ, ಭಗವಂತ ಶ್ರೀಕೃಷ್ಣ ಅವನು ಸ್ವತಃ ಹೇಳಿಕೊಂಡ, ನಾನು ಸಾಕ್ಷಾತ್ ನಾರಾಯಣನ ಅವತಾರ, ನನ್ನನ್ನು ಮೀರಿದಂತಹ ಮತ್ತು ಮತ್ತ ಪರತರಂ ನಾನ್ಯತ್ ಕಿಂಚಿದತ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದ ಮತ್ತೊಂದು ತತ್ವ ಇಲ್ಲ. ಜೊತೆಗೆ ಹೇಳ್ತಾನೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಿಚ ಉತ್ತಮ ಅಪೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ನಾನು ಕ್ಷರಾಕ್ಷರ ಪುರುಷಗಳನ್ನು ಮೀರಿ ನಿಂತ ಕಾರಣದಿಂದಲೇ ನನಗೆ ಪುರುಷೋತ್ತಮ ಅಂತ ಶಾಸ್ತ್ರದಲ್ಲಿ ಹೆಸರಿದೆ ಅಂತ ಕೃಷ್ಣನ ತಾನೇ ತಾನಾಗಿ ನಾನು ಶ್ರೀಮನ್ನಾರಾಯಣನ ಅವತಾರ ಅಂತ ಕೃಷ್ಣ ಹೇಳಿಕೊಂಡ. ಯಾಕೆ ಹೇಳಿಕೊಂಡ ಅಂದರೆ, ಆಗಲೂ ಜನಗಲಾಟೆ ಮಾಡ್ತಾ ಇದ್ರು, ಕೃಷ್ಣ ದೇವರಲ್ಲ ಅಂತ ಹೇಳುವ ಒಬ್ಬ ಇದ್ದ. ಅವ ದೇವರು ಹೌದಾದರೆ ನಾನು ಯಾಕೆ ದೇವರಾಗುವುದಿಲ್ಲ ಅಂತ ಒಂದು ಗರುಡ, ಅದಕ್ಕೆ ಮಿಷನ್ ಇಟ್ಟು ಗರುಡನನ್ನು ಕೂಡಿಸಿ ಅದರ ಮೇಲೆ ಓಡಾಡ್ತಾ ಇದ್ದಂತಹ ವಾಸುದೇವ ಅನ್ನುವ ಮತ್ತೊಬ್ಬ ವ್ಯಕ್ತಿಯು ಕೂಡ ಇದ್ದ. ಈ ಪೌಂಡ್ರಕ, ಶೃಗಾಲ ಮೊದಲಾದ ಜನ, ಜೊತೆಗೆ ಶಿಶುಪಾಲ, ಇವರೆಲ್ಲ ಕೃಷ್ಣ ದೇವರು ಅಂತ ಒಪ್ಪಿಕೊಳ್ಳದೇ ಇದ್ದಂತಹ ಜನ ಆ ಕಾಲದಲ್ಲಿದ್ದರು. ಸಾಕ್ಷಾತ್ ಭೀಷ್ಮಾಚಾರ್ಯರೇ ಕೃಷ್ಣನು ದೇವರು ಅಂತ ಹೇಳಿ ದೊಡ್ಡ ತುಂಬಿದ ಸಭೆಯಲ್ಲಿ ಸಾರಿದರೂ ಕೂಡ ಜನ ಕೃಷ್ಣ ದೇವರು ಅಂತ ಒಪ್ಪಿಕೊಳ್ಳುವುದಕ್ಕೆ ಹಿಂದೇಟು ಹಾಕ್ತಾ ಇದ್ರು ಜನ. ಆ ಸ್ಥಿತಿಯಲ್ಲಿ ಸಾಕ್ಷಾತ್ ಭಗವಂತ ಕೃಷ್ಣನೇ ನಾನು ದೇವರು ಅನ್ನುವುದನ್ನು ಸಾರಿ ಹೇಳ್ತಾ ಇದ್ದ. ಅದಕ್ಕೆ ಆ ಸಾರಿ ಹೇಳಿದಾಗ ದೇವರಲ್ಲ ಅಂತ ಯಾರು ಎದುರು ನಿಂತರು ಅವರು ಕೂಡ ಒಪ್ಪಿಕೊಳ್ಳುವ ರೀತಿಯಲ್ಲಿ ಭಗವಂತ ಶ್ರೀಕೃಷ್ಣ ತನ್ನ ಚರ್ಯೆಯನ್ನು ಲೋಕಕ್ಕೆ ತೋರಿಸಿದ. ಅದೇ ತರದಲ್ಲಿ ಕೃಷ್ಣನ ಪರಮಶಿಷ್ಯನಾದ ಶ್ರೀಕೃಷ್ಣನನ್ನು ಉಡುಪಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಪೂಜಾ ವ್ಯವಸ್ಥೆಯನ್ನು ಯೋಗ್ಯ ರೀತಿಯಿಂದ ನಡೆಸಿದಂತಹ ಶ್ರೀಮದ್ ಆಚಾರ್ಯವರ್ಯರೂ ಕೂಡ ನಾನು ವಾಯುದೇವರ ಅವತಾರ ಅಂತ ಬರೀ ಸಾರಿ ಸುಮ್ಮನಿರಲಿಲ್ಲ, ನಾನು ವಾಯುದೇವರ ಅವತಾರ ಅನ್ನುವುದನ್ನು ಲೋಕಕ್ಕೆ ಸ್ಪಷ್ಟಗೊಳಿಸುವ ದೃಷ್ಟಿಯಿಂದ ಲೋಕದಲ್ಲಿ ಸಂಚಾರವನ್ನು ನಡೆಸಿದ್ದು. ಆದ್ರಿಂದ ಅವರು ಹೇಳ್ತಾರೆ ತಮ್ಮ ಗ್ರಂಥಗಳ ಕೊನೆಯಲ್ಲಿ, ಯಸ್ಯ ತ್ರೀಣ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ರೂಪಂ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಹು ಮಧ್ವೋ ಯತ್ತು ತೃತೀಯಂ ಏತದಮುನಾ ಗ್ರಂಥಕೃತ ಕೇಶವೇ. ಈ ಆಚಾರ್ಯರ ಒಂದು ಶ್ಲೋಕವನ್ನಾದರೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ, ಒಂದು ಶ್ಲೋಕವನ್ನು ಆಚಾರ್ಯರ ಸರ್ವ ಮೂಲದ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೆ ಅದು ದೇವಲೋಕದಲ್ಲಿ ಒಂದು ಸ್ಥಾನವನ್ನು ಸರಿಗೊಳಿಸುತ್ತದೆ ಅಂತೆ. ಅರ್ಥ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಹೇಳಿದರೆ ಅದು ಮೋಕ್ಷದಲ್ಲಿ ಸ್ಥಾನವನ್ನು ಭರ್ತಿಗೊಳಿಸುತ್ತೆ ಅಂತ ಋಷಿಕೇಶ ತೀರ್ಥರು ಒಂದು ಮಾತು ಹೇಳ್ತಾರೆ. ಆದ್ರಿಂದ ಇದು ಆಚಾರ್ಯರ ಸರ್ವ ಮೂಲಗಳಲ್ಲಿ ಬರತಕ್ಕಂಥ ಒಂದು ವಿಶಿಷ್ಟವಾದ ಶ್ಲೋಕ. ಕೊನೆಯಲ್ಲಿ ಕೊನೆಯ ಮಂಗಳಾಚರಣೆಯ ಸಂದರ್ಭದಲ್ಲಿ ಆಚಾರ್ಯರು ಹೇಳುವ ಶ್ಲೋಕ. ಅವರು ಹೇಳ್ತಾರೆ ಆ ಮೂಲ ರೂಪ ಇದೆಯಲ್ಲ ಅದು ವೇದದಲ್ಲಿ ಅದರ ಬಗ್ಗೆ ಭಾರಿ ಕೊಂಡಾಡಿದ್ದಾರೆ ವಾಯುದೇವರ. ಯಸ್ಯ ತ್ರೀನ್ಯುದಿತಾನಿ ವೇದ ವಚನೆ ರೂಪಾಣಿ, ಆ ಮೂಲ ರೂಪವಾದ ವಾಯುದೇವರ ಬಗ್ಗೆ ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಜೊತೆಗೆ ಆ ವಾಯುದೇವರ ಮೂರು ರೂಪಗಳ ಬಗ್ಗೆಯೂ ಕೂಡ ವೇದದಲ್ಲಿ ಹೇಳಿದ್ದಾರೆ. ಎಂಥದ್ದು ಅದು ವಾಯುದೇವರು? ಅದು ಬಟ್ ಇತ್ಥ ಬಟ್ ತದ್ದರ್ಶತಂ ಇತ್ಥಮೇವ ನಿಹಿತಂ. ಇದು ವೇದದ ಶಬ್ದಗಳನ್ನು ಇಟ್ಟುಕೊಂಡು ಹೇಳ್ತಾರೆ. ವೇದದಲ್ಲಿ ಪ್ರಾಣಾಗ್ನಿ ಸೂಕ್ತ ಅಂತ ಒಂದು ಭಾಗ ಬರುತ್ತೆ, ಋಗ್ವೇದದಲ್ಲಿ ಅದನ್ನು ಪ್ರಾಣಾಗ್ನಿ ಸೂಕ್ತ ಅಂತ ಕರೀತಾರೆ. ಅದರ ಮೊದಲನೇ ಶಬ್ದ ಬಳಿತ್ಥ ಅಂತ ಇರೋದ್ರಿಂದ ಆ ಸೂಕ್ತವನ್ನು ಇವತ್ತು ನಾವು ಬಳಿತ್ಥ ಸೂಕ್ತ ಅಂತ ಕರಿತೇವೆ. ಈ ಬಳಿತ್ಥ ಸೂಕ್ತದ ಐದು ಮಂತ್ರಗಳು, ವಸ್ತುತಃ 13 ಮಂತ್ರಗಳಿದ್ದಾವೆ, ಆ 13 ಮಂತ್ರಗಳೂ ಕೂಡ ವಾಯುದೇವರ ಉತ್ಕರ್ಷವನ್ನು ಕೊಂಡಾಡತಕ್ಕಂತಹ ಸುಂದರವಾದ ವಾಯುಸ್ತುತಿ. ಅದಕ್ಕೆ ವೇದದ ವಾಯುಸ್ತುತಿ ಅಂತ ಹೆಸರು. ವೈದಿಕ ವಾಯುಸ್ತುತಿ ಅಂತ ಹೇಳಿದರೆ ಪ್ರಾಣಾಗ್ನಿ ಸೂಕ್ತ. ಪ್ರಾಣನು ಕೂಡ ಒಬ್ಬ ಅಗ್ನಿ ಅನ್ನುವುದನ್ನು ಆ ಸೂಕ್ತದ ಮುಂದಲೇ 7-8 ಮಂತ್ರಗಳು ನಿರೂಪಣೆ ಮಾಡ್ತಾರೆ. ಯಾಕಂದರೆ ಅಗ್ನಿ ಅಂದರೆ ಬರೀ ಬೆಂಕಿ ಅಂತ ಅರ್ಥ ಅಲ್ಲ. ಅಗ್ನಿ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಚಲನೆ ಇಲ್ಲದೇ ಇದ್ದದ್ದಕ್ಕೆ ಚಾಲಕ ಶಕ್ತಿ ಅಂತ ಅರ್ಥ. ಅಗ್ನಿ ಶಬ್ದದ ಅರ್ಥ ಹಾಗೆ. ಸ್ವಲ್ಪ ಸಂಸ್ಕೃತ ಗೊತ್ತಿದ್ರೆ ಅದು ಅರ್ಥ ಆಗ್ತದೆ. ಅಗ್ ನೀ ಅಂತುಂಟು ಅಲ್ಲಿ, ಅಗ ನೀ ಅಂತುಂಟು ಅದರಲ್ಲಿ. ಅಗ ಅಂದ್ರೆ ಏನು, ಗ ಅಂದ್ರೆ ಏನು, ಗ ಅಂದ್ರೆ ಹೋಗುವಂಥದ್ದು ಅಂತ ಅರ್ಥ. ಗಚ್ಚತಿ ಇತಿ ಗಹ, ವಿಚ್ ಇಸ್ ಗೋಯಿಂಗ್ ಅಂತ. ಸಂಸ್ಕೃತದ ಗಾವೇ ಇಂಗ್ಲಿಷ್ನಲ್ಲಿ ಗೋ ಆದದ್ದು. ಸಂಸ್ಕೃತದಲ್ಲೂ ಗೋ ಅಂತಿದೆ, ಗಚ್ಚತಿ ಇತಿ ಗೋ. ಗೋ ಅಂದ್ರೆ ಹೋಗುವುದು, ಸಂಸ್ಕೃತದ ಗ. ಗ ಅಂದ್ರೆ ಹೋಗುವುದು, ಹೋಗುವಂಥದ್ದು ಅಂತ ಅರ್ಥ. ಅಗ ಅಂದ್ರೆ ಅಂಥದ್ದಲ್ಲ ಅಂತ ಅರ್ಥ. ನ ಗಚ್ಚತಿ ಇತ್ಯಗ, ಜ್ಞಾನವಲ್ಲದೇ ಇದ್ದದ್ದು ಅಜ್ಞಾನವಾಗುವ ಹಾಗೆ ಗ ಅಲ್ಲದೇ ಇದ್ದದ್ದು ಅಗ ಆಗುತ್ತೆ. ಅಗ ಅಂದ್ರೆ ಚಲನೆ ಇಲ್ಲದೇ ಇದ್ದದ್ದು. ಅಗ ನೀ ಅಂದ್ರೆ, ನೀ ಅಂದ್ರೆ ನಯನ, ಚಲನೆ ಕೊಡುವಂತಹದ್ದು. ಅಗಾನು ನಯತಿ ಇತಿ ಅಗ್ನಿಹಿ, ಚಲನೆ ಇಲ್ಲದೇ ಇದ್ದಂತಹ ತತ್ವಕ್ಕೆ ಚಾಲಕ ಶಕ್ತಿಯಾದದ್ದಕ್ಕೆ ಅಗ್ನಿ ಅಂತ ಹೆಸರು. ಈಗ ಅಗ್ನಿ ಅಂದ್ರೆ ಯಾರಾಗಬೇಕು? ನಾವಿವತ್ತು ಹೇಳುವ ಬೆಂಕಿ ಅಗ್ನಿ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬೆಂಕಿಯು ಅಗ್ನಿ ಹೌದು, ಯಾಕಂದ್ರೆ ಪಾತ್ರೆಯಲ್ಲಿಟ್ಟಂತಹ ನೀರು ಸ್ವತಃ ಚಲಿಸ್ತಾ ಇರುವುದಿಲ್ಲ, ಅದಕ್ಕೆ ಅಡಿಯಲ್ಲಿ ಬೆಂಕಿ ಹಾಕಿದಾಗ ಆ ನೀರು ಚಲಿಸುವುದಕ್ಕೆ ಪ್ರಾರಂಭವಾಗುತ್ತೆ. ಚಲಿಸಿದ ಮೇಲೆ ಸ್ವಲ್ಪ ಕುದಿದು ಕೊನೆಗೆ ಆಕಾಶಕ್ಕೆ ಹಾರಿ ಹೋಗುತ್ತೆ, ಮೇಘವಾಗುತ್ತೆ. ಹಾಗಾದರೆ ಆ ನೀರಿಗೆ, ಚಲನೆ ಇಲ್ಲದೆ ಇದ್ದಂತಹ ನೀರಿಗೆ ಚಲನೆ ಬಂದದ್ದು ಬೆಂಕಿಯ ಮೂಲಕ. ಆದ್ರಿಂದ ಬೆಂಕಿಯೂ ಕೂಡ ಅಗ್ನಿ ಹೌದು, ಆದರೆ ಬೆಂಕಿಗೆ ಅಂತಹ ಚಾಲನ ಶಕ್ತಿ ಬಂದದ್ದು ಬರಿಯ ಬೆಂಕಿಯಿಂದ ಅಲ್ಲ, ಆ ಬೆಂಕಿಯಲ್ಲಿರ್ತಕ್ಕಂತಹ ಅಗ್ನಿಪುರುಷ ಅನ್ನುವ ದೇವನಿಂದ. ಆದರೆ ಬೆಂಕಿ ಉರಿಬೇಕಾದ್ರೆ ಗಾಳಿ ಇಲ್ಲದೆ ಹೋದರೆ ಬೆಂಕಿ ಉರಿಯುವುದಿಲ್ಲ. ವಸ್ತುತಃ ಚಲಿಸಬೇಕಾದ್ರೆ ಬೆಂಕಿ ಬೇಕೇ ಬೇಕು. ನಮ್ಮ ಎರಡು ಚಕ್ರದ ಸ್ಕೂಟರ್ ಇರ್ಬೋದು, ಮತ್ತೊಂದು ವಾಹನ ಇರ್ಬೋದು, ಅದಕ್ಕೆ ಕಾಲಲ್ಲಿ ಒದ್ದು ಒಳಗೆ ಬೆಂಕಿ ಬಂದರೆ ಮಾತ್ರ, ಇಂಧನದಿಂದ ಬೆಂಕಿ ಒಳಗೆ ಬಂದರೆ ಮಾತ್ರ ಅದು ಚಲಿಸುತ್ತೆ. ಈ ಶರೀರ ಚಲಿಸಬೇಕಾದರೂ ಕೂಡ ಮೈ ಬಿಸಿ ಬೇಕು. ಮೈಯಲ್ಲಿ ಬಿಸಿ ಬೆಂಕಿ ಇಲ್ಲ ಅಂತ ಹೇಳಿದರೆ ಶರೀರದಲ್ಲೂ ಚಲನೆ ಇಲ್ಲ. ಎಲ್ಲ ಚಲನೆಗೂ ಮೂಲ ಕಾರಣವಾದದ್ದು ಅಗ್ನಿ ಹೌದು, ಆದರೆ ಅಗ್ನಿ ಯಾಕಿದೆ ಶರೀರದಲ್ಲಿ, ಬೆಂಕಿ ಯಾಕಿದೆ, ಬಿಸಿ ಯಾಕಿದೆ? ಯಾಕಿದೆ ಅಂದರೆ ಗಾಳಿ ಇರುವುದರಿಂದ. ಅದಕ್ಕೆ ಅಗ್ನಿ ಸಖ ಅಂತ ಹೆಸರು ಗಾಳಿಗೆ. ಬೆಂಕಿಗೆ ಪವನ ಸಖ ಅಂತ ಹೆಸರು, ವಾಯು ಸಖ ಅಂತ ಹೆಸರು. ಗಾಳಿ ಇಲ್ಲದೆ ಹೋದರೆ ಬೆಂಕಿ ಇರುವುದಿಲ್ಲ. ನಿರ್ವಾತ ಪ್ರದೇಶದಲ್ಲಿ ಬೆಂಕಿಯನ್ನು ಉರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬೆಂಕಿ ಉರಿಯುವುದಕ್ಕೆ ಗಾಳಿ ಅನಿವಾರ್ಯವಾಗಿ ಬೇಕು. ಹಾಗಾದರೆ ಈ ಚಲನ ಶಕ್ತಿಗೆ ಕಾರಣೀಭೂತವಾದಂತಹ ಅಗ್ನಿಗೂ ಅಗ್ನಿ ಎನಿಸಿತ್ತು ಅಂದರೆ ಅಗ್ನಿಯನ್ನೂ ಕೂಡ ಚಲಿಸುವ ಹಾಗೆ ಮಾಡತಕ್ಕಂಥದ್ದು ಅದು ಪ್ರಾಣನಾದ್ರಿಂದ ಪ್ರಾಣನಿಗೆ ಪ್ರಾಣಾಗ್ನಿ ಅಂತ ಹೆಸರು. ಅವನು ಎಲ್ಲಕ್ಕೂ ಅಗ್ನಿ ಎನಿಸಿದಂತಹ ಅಗ್ನಿಗೂ ಅಗ್ನಿ, ಅಗ್ನಿ ಅಂದರೆ ಚಾಲಕ ಶಕ್ತಿ, ಆ ಅಗ್ನಿ ಸ್ವತಃ ಚಲನೆ ಇಲ್ಲದೇ ಇದ್ದಂತಹ ಬೆಂಕಿಗೂ ಚಲನೆಯ ಶಕ್ತಿಯನ್ನು ಕೊಡುವ ಕಾರಣದಿಂದ ವಾಯುದೇವರಿಗೆ ಪ್ರಾಣಾಗ್ನಿ ಅಂತ ಹೆಸರು. ಈ ಪ್ರಾಣಾಗ್ನಿಯೇ ಕೊನೆಯ ಅಗ್ನಿ ಅಲ್ಲ, ಪ್ರಾಣಾಗ್ನಿಗಿಂತ ಮೇಲಿನ ಪರಮಾಗ್ನಿ ಅಂತ ಮತ್ತೊಂದಿದೆ, ಅದನ್ನು ವೈಶ್ವಾನರ ಅಂತ ಕರೀತಾರೆ. ಆ ಪರಮಾಗ್ನಿ ಯಾರು? ಅದು ಭಗವಂತ. ಅಂದರೆ ವಾಯುದೇವರೂ ಚಲಿಸುವುದಕ್ಕೆ ಕಾರಣ ಭಗವಂತ. ನರತೇ ತತ್ಕ್ರಿಯತೆ ಕಿಂಚನಾರೆ ಅಂತ ವೇದ ಹೇಳುತ್ತೆ. ಆ ಭಗವಂತನಿಲ್ಲದೆ ಯಾವುದು ಏನೂ ಮಾಡಲಾರದು. ತೇನ ವಿನಾ ತೃಣಮಪಿ ನ ಚಲತಿ. ಅಂತಹ ಋಗ್ವೇದದಲ್ಲಿ ಮೊದಲ ಶಬ್ದವಾಗಿ ಬಂದಂತಹ ಅಗ್ನಿ ಅನ್ನುವ ಶಬ್ದ ಎಲ್ಲಕ್ಕೂ ಚಾಲಕ ಶಕ್ತಿಯಾದ ಭಗವಂತನನ್ನೇ ಕೊಂಡಾಡುತ್ತೆ. ನಂತರದಲ್ಲಿ ಪ್ರಾಣದೇವರನ್ನು ಕೊಂಡಾಡುತ್ತೆ. ನಂತರದಲ್ಲಿ ಸಾಮಾನ್ಯ ಅಗ್ನಿ ಪುರುಷನನ್ನು ಕೊಂಡಾಡುತ್ತೆ. ಹಾಗಾಗಿ ಪ್ರಾಣಾಗ್ನಿ ಸೂಕ್ತ ಅಂತ ಬಳಿಥಾ ಸೂಕ್ತಕ್ಕೆ ಹೆಸರು. ಆ ಸೂಕ್ತದಲ್ಲಿ ವಾಯುದೇವರನ್ನು ಮೊದಲು ಕರೆದದ್ದು ಭಟ್, ಆಮೇಲೆ ಇತ್ತ ಅಂತ ಕರೆದಿದ್ದಾರೆ. ವಾಯುದೇವರನ್ನು ಭಟ್ ಅಂತ ಕರೆದಿದ್ದಾರೆ. ಇಂಗ್ಲೀಷಿನ ಬಿ ಯು ಟಿ ಭಟ್ ಅಲ್ಲ, ಅಥವಾ ಬಿ ಯು ಟಿ ಟಿ ಭಟ್ ಅಲ್ಲ, ಅದು ಸಂಸ್ಕೃತದಲ್ಲಿ ಭಟ್ ಅನ್ನುವ ಶಬ್ದಕ್ಕೆ ಬಲ ಅಂತ ಅರ್ಥ. ಬಲ, ಭಟ್ ಇದೆಲ್ಲ ಸಮಾನಾರ್ಥಕವಾದಂತಹ ಶಬ್ದಗಳು. ವಾಯುದೇವರು ಭಟ್ ಅಂದರೆ ವಾಯುದೇವರು ಬಲರೂಪಿ ಅಂತ ಅರ್ಥ. ವಾಯುದೇವರ ಬಲರೂಪ ಏನು ಅಂತೇಳಿ ನಾವು ಆಂಜನೇಯ ರೂಪದಲ್ಲಿ ಯೋಚನೆ ಮಾಡ್ಬೋದು, ಭೀಮಸ್ವರೂಪದಲ್ಲಿ ಯೋಚನೆ ಮಾಡ್ಬೋದು, ಅಥವಾ ಮಧ್ವರೂಪದಲ್ಲೂ ಯೋಚನೆ ಮಾಡ್ಬೋದು. ಅವರ ಬಲಸ್ವರೂಪದ ಚಿಂತನೆ, ಲೋಕಕ್ಕೆ ಎಲ್ಲರಿಗೂ ಬಲ ಬರುವುದೇ ವಾಯುದೇವರಿಂದ. ಅಂತಹ ವಾಯುದೇವರಲ್ಲಿ ಆದಂತಹ ಬಲ ಯಾಕೆ? ಗಂಧಮಾದನ ಪರ್ವತದ ಒಂದು ಕಥೆಯನ್ನು ಮನಸ್ಸಿನಲ್ಲಿ ನೀವು ಆಲೋಚನೆ ಮಾಡಿಕೊಂಡ್ರೆ ಸಾಕು. ಗಂಧಮಾದನ ಪರ್ವತ ಅನ್ನುವುದು ಅದು ಪ್ರಾಕ್ ಪಂಚಾಶತ್ ಸಹಸ್ರೈಹಿ ವ್ಯವಹಿತ ಮಗಮತ್ ಯೋಜನಾನಾಂ ಸಮುಚ್ಚ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅದರ ಒಟ್ಟು ಸಾರ ಇಷ್ಟು. ಅದು ಎಲ್ಲಿಗೆ ತಂದದ್ದು ಆ ಪರ್ವತವನ್ನು? ಲಂಕೆಗೆ. ಲಂಕೆಯಿಂದ ಆ ಪರ್ವತ ಇದ್ದ ಜಾಗಕ್ಕೆ 50,000 ಯೋಜನದಷ್ಟು ದೂರ ಇದೆ. ಯಾಕೆಂದರೆ ಅದು ಮೇರು ಪರ್ವತದ ಸನ್ನಿಧಿಯಲ್ಲಿರತಕ್ಕಂತಹ ಪರ್ವತ ಗಂಧಮಾದನ. ಅಷ್ಟು ದೂರಕ್ಕೆ ಹೋಗಿ ಆ ಅತ್ಯಂತ ದೊಡ್ಡದಾದಂತಹ ಹಿಮಾಲಯವೂ ಕೂಡ ಆ ಪರ್ವತದ 1/10 ಭಾಗ ಇರುವುದು. ಅಷ್ಟು ದೊಡ್ಡದಾದಂತಹ ಗಂಧಮಾದನ ಪರ್ವತವನ್ನು ಅನಾಯಾಸದಿಂದ ಕಿತ್ತು ತನ್ನ ಕೈಯಲ್ಲಿ ಹಿಡಿದು ಆ ಲಂಕೆಗೆ ಬಂದು ಅಲ್ಲಿ ಅದನ್ನು ಎಲ್ಲರಿಗೂ ಅದರಲ್ಲಿದ್ದಂತಹ ಮೃತ ಸಂಜೀವಿನಿ ಮೊದಲಾದ ಮೂಲಿಕೆಗಳ ಆಘ್ರಾಣನೆಯನ್ನು ಮಾಡಿಸಿ ಅಲ್ಲಿಂದ ನಂತರ ಕೊಂಡು ಹೋಗಿ ಅಲ್ಲಿ ಇಡಲಿಲ್ಲ ಅಂತ ಎತ್ತಿ ಬಿಸಾಡಿ ಬಿಟ್ರಂತೆ ವಾಯುದೇವರು. ಕ್ಷಿಪ್ತ ಪಶ್ಚಾತ್ ಸಲೀಲಂ ಅಂತಾರೆ, ಅಲ್ಲಿಂದ ಎತ್ತಿ ಬಿಸಾಡಿದ್ರು. ಹಾಗಾದರೆ ಅಲ್ಲಿಂದ ಎತ್ತಿಕೊಂಡು ಬಂದದ್ದು ಯಾಕೆ? ಅದು ರಾಮದೇವರು ಹೇಳಿದರು ಅಂತ ಎತ್ತಿಕೊಂಡು ಬಂದದ್ದು. ರಾಮದೇವ ಹೇಳಿದ, ಹೋಗಿ ಗಂಧಮಾದನವನ್ನು ತಂದು ಬಿಡು ಅಂತ. ತಂದು ಬಿಡು ಅಂತ ಹೇಳಿದ್ದೇವರು, ತಂದು ಹಿಂದಕ್ಕೆ ಕೊಂಡು ಹೋಗಿ ಇಡು ಅಂತ ರಾಮದೇವರು ಹೇಳಿಲ್ಲ. ಹಾಗಾಗಿ ಅದನ್ನು ತಂದ, ರಾಮನ ಆಜ್ಞೆಯಿಂದ ಸ್ವೀಕರಿಸಿ ಆ ಪರ್ವತವನ್ನು ತಂದ ಮೇಲೆ ಅದರ ಕೆಲಸವಾಯಿತು. ಕೆಲಸವಾದ ಮೇಲೆ ಕೊಂಡು ಹೋಗಿ ಇಡುವ ಕೆಲಸ ಮಾಡಲಿಲ್ಲ, ರಾಮದೇವರ ಆದೇಶ ಆಗಿರಲಿಲ್ಲ. ಅಲ್ಲಿಂದ ಅದನ್ನು 50,000 ಯೋಜನದಷ್ಟು ದೂರಕ್ಕೆ ಒಂದು ಸಲ ಬಿಸಾಡಿ ಬಿಟ್ರಂತೆ ವಾಯುದೇವರು. ಬಿಸಾಡಿದರೆ ಏನಾಯಿತು? ಅದು ಗಾಳಿಯ ಮೂಲಕ ಹೋಗಿ ಯಾವ ಜಾಗದಿಂದ ಕಿತ್ತಿದ್ದರೂ ಅದೇ ಜಾಗದಲ್ಲಿ ಸ್ವಲ್ಪವೂ ಕೂಡ ಚಿಹ್ನೆ ಉಳಿಯದೇ ಇರುವ ರೀತಿಯಾಗಿ ಸರಿಯಾಗಿ ಅಪ್ಪಿಕೊಂಡು ಕೂತು ಬಿಟ್ಟಿತಂತೆ. ಒಂದು ಗೇಣು ಅತ್ತಿತ್ತ ಬಿಡಲಿಲ್ಲ. ಯಾವ ಜಾಗದಿಂದ ಯಾವ ದಿಕ್ಕಿನ ಮೂಲಕವಾಗಿ ಹೇಗೆ ಕಿತ್ತಿದ್ರು ಅದೇ ಜಾಗದಲ್ಲಿ ಅದು ಸರಿಯಾಗಿ ಕೂತಿಬಿಟ್ಟದಂತೆ. ಅದನ್ನು ತ್ರಿವಿಕ್ರಮ ಪಂಡಿತರು ಹೇಳಿ ಕೊನೆಗೆ ಹೇಳ್ತಾರೆ, ಅಂತಹ ವಾಯುದೇವರಿಗೆ ನಮಸ್ಕಾರ ಅಂತ ನಾನು ಹೇಳುವುದಿಲ್ಲ, ಆ ವಾಯುದೇವರ ಕೌಶಲಕ್ಕೆ ನಂದೊಂದು ನಮಸ್ಕಾರ ಅಂತಾರೆ. ತೇ ನಮಃ ಕೌಶಲಾಯ, ನಿನ್ನ ಅಂತಹ ಕೌಶಲಕ್ಕೆ ನಂದೊಂದು ನಮಸ್ಕಾರ ಅಂತಾರೆ. ಇಂತಹ ಬಲಸ್ವರೂಪಿಯಾಗಿರತಕ್ಕಂಥದ್ದು ಅದು. ಹನುಮದ ಅವತಾರದಲ್ಲಿ ನಮಗೆ ಸಿಗತಕ್ಕಂತಹ ಅನೇಕ ಘಟನೆಗಳು, ರಾವಣನಿಗೆ ಒಂದು ಮುಷ್ಟಿಯ ಪೆಟ್ಟು ಸಾಕಾಗಿ ಹೋಯಿತು. ಅಂತಹ ಆಂಜನೇಯನ ನಂತರದ ಭೀಮಾವತಾರದಲ್ಲಂತೂ ಕುರುಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಆನೆಗಳು, ದೊಡ್ಡ ದೊಡ್ಡ ಮಹಾಶಕ್ತಿಶಾಲಿಗಳು ಅವರೆಲ್ಲ ಸತ್ತು ಬಿದ್ದದ್ದು ಭೀಮಸೇನನ ಬಲದಿಂದ. ಕಿರ್ಮೀರ, ಬಕಾಸುರ ಮೊದಲಾದಂತಹ ದುಷ್ಟರೂ ಸತ್ತದ್ದು ಆ ಭೀಮಸೇನನ ಬಲದಿಂದ. ಮಧ್ವಾವತಾರದಲ್ಲೂ ತನ್ನ ಬಲವನ್ನು ತೋರಿಸಿಕೊಂಡವರು ವಾಯುದೇವರು. ವಸ್ತುತಃ ಮಧ್ವಾವತಾರದಲ್ಲಿ ಬಲ ತೋರಿಸಲಿಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಶಸ್ತ್ರವನ್ನು ಹಿಡಿಯುವ ಅವತಾರ ಅಲ್ಲ ಅದು, ಅದು ಶಾಸ್ತ್ರವನ್ನು ಹಿಡಿದಂತಹ ಅವತಾರ. ಆದರೆ ನಾನು ವಾಯುದೇವರು ಹೌದು ಅನ್ನುವುದನ್ನು ಲೋಕಕ್ಕೆ ಸಾರಿ ಜನ ಗುರುಭಕ್ತಿಯನ್ನು ಮಾಡಿ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶದಿಂದ ತನ್ನ ಶಿಷ್ಯರಿಗೆಲ್ಲ ತನ್ನ ಬಲವನ್ನು ಆಗಾಗ ತೋರಿಸ್ತಾ ಇದ್ರು ವಾಯುದೇವರು. ಶಿಷ್ಯರೆಲ್ಲ ಕೆಲವರಿಗೆ ಅಹಂಕಾರ ಬಂತಂತೆ, ಏನು ನಮ್ಮ ಮಧ್ವಾಚಾರ್ಯರು ದಿವಸಕ್ಕೆ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಭಿಕ್ಷೆ ಮಾಡುವವರು, ನಾವೆಲ್ಲ ಬೆಳಗ್ಗೆ ಗಂಜಿ ಊಟ ಮಾಡಿ ಮಧ್ಯಾಹ್ನ ಪುಷ್ಕಲ ಭೋಜನ ಮಾಡಿ ರಾತ್ರಿಯೂ ಊಟ ಮಾಡುವವರು, ನಮ್ಮ ಶಕ್ತಿಯ ಮುಂದೆ, ಕೈಯಲ್ಲಿರುವ ಮಾಂಸಖಂಡಗಳ ಮುಂದೆ ಈ ಮಧ್ವಾಚಾರ್ಯ ಏನು ಪ್ರಯೋಜನ ಇಲ್ಲ ಅಂತ ವಿದ್ಯಾರ್ಥಿಗಳಲ್ಲಿ ಕೆಲವು ಶಿಷ್ಯರು ಭಾವಿಸಿಕೊಂಡ್ರಂತೆ. ಅಂತ ಶಿಷ್ಯರು ಎಲ್ಲ ಕಾಲದಲ್ಲೂ ಇರ್ತಾರೆ. ಅಂತ ಶಿಷ್ಯರು ಹೀಗೆ ಭಾವಿಸಿಕೊಂಡದ್ದು, ಅವರು ಕಬಡ್ಡಿ ಬೇರೆ ಆಡ್ತಾ ಇದ್ರು. ಉಡುಪಿ ಕಡೆಯಲ್ಲೆಲ್ಲ ಕಬಡ್ಡಿ ಆಟ ಬಹಳ ಮನರಂಜಕವಾದ ಆಟ ಅಂತ ಲೆಕ್ಕ. ಮಧ್ವಾಚಾರ ಬಂದ್ರೆ ನಾವೆಲ್ಲ ಸೋಲಿಸಿಬಿಟ್ಟೆವು, ಇವ್ರದ್ದೇನು ಶಕ್ತಿ ಇಲ್ಲ ಅನ್ನೋ ಮನೋಭಾವ ಅವರಲ್ಲಿ ಇದ್ದದ್ದನ್ನು ನೋಡಿ ಆಚಾರ್ಯರು ಒಂದು ಸಲಹೆ ಹೇಳಿದ್ರಂತೆ ಆ ಶಿಷ್ಯರಿಗೆ. ಈಗ ನಾವು ನೀವು ಕುಸ್ತಿ ಆಡಬೇಕು, ನಾ ಎಲ್ಲ ಶಿಷ್ಯರು ನನ್ನ ಜೊತೆಗೆ ಒಟ್ಟು ಒಂದು ಗುಂಪಾಗಿ ಬರಬೇಕು. ಒಂದು ಕಡೆಯಲ್ಲಿ ನಾನೊಬ್ಬ, ಇನ್ನೊಂದು ಕಡೆಯಲ್ಲಿ ನೀವೆಲ್ಲರೂ, ಪರಸ್ಪರ ಹೋರಾಟ. ಈ ಗಲಾಟೆಯ ಮಧ್ಯದಲ್ಲಿ ನನ್ನ ಗುರುಗಳು ಅನ್ನೋ ಮನೋಭಾವದಿಂದ ಯಾರಾದರೂ ತಮ್ಮ ಶಕ್ತಿಯನ್ನು ಉಪಯೋಗಿಸಲಿಲ್ಲ ಅಂತ ಹೇಳಿದರೆ ಅವರು ಗುರುದ್ರೋಹಿಗಳಾಗ್ತಾರೆ. ಆದ್ದರಿಂದ ಜಾಗ್ರತೆ, ಪ್ರತಿಯೊಬ್ಬರೂ ನಿಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ನನ್ನ ಜೊತೆಗೆ ಹೋರಾಟಕ್ಕೆ ಬನ್ನಿ ಅಂತ ಕೇಳಿದ್ರಂತೆ. ಶಿಷ್ಯರಿಗೆ ಮೊದಲು ಸಂಕೋಚವಾಯಿತು, ಆಮೇಲೆ ಒಂದು ಸಲ ಗುರುಗಳ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ ಹಾಗೆ ಆಗುತ್ತೆ. ಏನಾದರೂ ಗುರುಗಳು ಕೆಳಗೆ ಬಿದ್ದರೆ ಆಮೇಲೆ ಎದ್ದು ಎಣ್ಣೆ ಹಚ್ಚಿ ಅವರಿಗೆ ಸಮಾಧಾನ ಮಾಡಿದರೆ ಆಯಿತು, ಅವರದೇ ಆದೇಶ ಅಲ್ವಾ ಅಂತ ಹೇಳಿ ಎಲ್ಲ ಶಿಷ್ಯರು ಆಚಾರ್ಯರ ಮೇಲೆ ಏರಿ ಬರ್ತಾರೆ. ಏರಿ ಬಂದರೆ ಏನಾಯಿತು, ಒಂದೇ ಕ್ಷಣದಲ್ಲಿ ಆಚಾರ್ಯರು ಅಷ್ಟೂ ಶಿಷ್ಯರನ್ನು ನೆಲಕ್ಕೆ ಹಾಕಿ ಅವರ ಮೇಲೆ ಕೂತರಂತೆ. ಅದು ಹೇಗಾಯಿತು ಅದ್ಭುತ. ಉಡುಪಿಯಲ್ಲಿ ಮಾತ್ರ ಹಾಗಾಗಿ ಸಾಧ್ಯ, ಒಂದು ಆಟೋ ರಿಕ್ಷಾದಲ್ಲಿ 25 ಜನರನ್ನು ಹಾಕ್ತಾರೆ ಅಲ್ಲಿ. ಇದರ ಹಾಗೆ ಈ ಇಷ್ಟು ಜನರನ್ನು ಕೆಳಗೆ ಹಾಕಿ, ಒಂದು 10-12 ಶಿಷ್ಯರು, ಅಷ್ಟೂ ಶಿಷ್ಯರನ್ನು ಕೆಳಗೆ ಹಾಕಿ ಅದರ ಮೇಲೆ ಆಚಾರ್ಯರು ಕೂತರು. ಕೂತ್ರೆ ಈ ಶಿಷ್ಯರಿಗೆ ಮೆಯ್ಯ ಮೇಲೆ ಅದೇನು ಮಹಾಭಾರತ ವ್ಯಕ್ತಿ ಕೂತು ಬಿಟ್ಟಿದೆ, ಮೇರು ಪರ್ವತವೇ ಬಿದ್ದಿದೆಯೋ ಅಂತ ಅನಿಸಿಬಿಟ್ಟಿದಂತೆ. ಅವರೆಲ್ಲ ಅಲ್ಲಿಲ್ಲೇ ಮನಸ್ಸಿನಿಂದ ಕೈ ಮುಗಿದುಕೊಂಡು ಪ್ರಾರ್ಥಿಸಿದರು, ಸೌಮೇರವಂ ಗೌರವಮಾವಹಂತಿ ತವಾಂಗಮಂಗಾಂಗುಲಯಶ್ಚನೋಂಗೇ ಇತೋ ವಿನಶ್ಯಾಮ ಪುರೋದಯಾಲೋ ಸ್ವಾಮಿನ್ ವಿಮುಂಚ ಇತ್ಯವದನಸ್ತದಾತೇ. ಅವರೆಲ್ಲ ಕೈ ಮುಗಿದು ಹೇಳ್ತಾರೆ, ಸ್ವಾಮಿ ಸೌಮೇರವಂ ಗೌರವಮಾವಹಂತಿ, ಒಂದು ಸುಮೇರು ಪರ್ವತವೇ ನಮ್ಮ ಮೇಲೆ ಕುಳಿತಿದೆಯೋ ಅನ್ನುವಷ್ಟು ಭಾರ ನಮ್ಮ ಮೇಲೆ ಬಿದ್ದು ಬಿಟ್ಟಿದೆ, ಸಾಯ್ಲಿಕ್ಕೆ ಬಿದ್ದಿದ್ದೇವೆ ಸ್ವಾಮಿ, ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಅಂತ ಕೇಳಿಕೊಂಡ್ರು ಆ ಶಿಷ್ಯರೆಲ್ಲ. ಇದು ಆಚಾರ್ಯ, ಅದೇ ಆಚಾರ್ಯರನ್ನು ಮೇ ಮೇಲೆ ಹೊತ್ತುಕೊಂಡು ಓಡಾಡಿಸಿದ ಶಿಷ್ಯರು ಅಲ್ಲಿದ್ದರು. ಅವರಿಗೆ ಆಚಾರ್ಯರು ಇಷ್ಟು ಭಾರ ಇದ್ದಾರೆ ಅಂತ ಗೊತ್ತೇ ಆಗಿರಲಿಲ್ಲ. ಇವತ್ತು ಆಚಾರ್ಯರು ಮೇ ಮೇಲೆ ಕುಳಿತಾಗ ಏನು ಮೇರು ಪರ್ವತವೇ ಮೇ ಮೇಲೆ ಬಿದ್ದಿದೆ ಅನ್ನುವಷ್ಟು ಭಾರ ಆಯಿತು. ಇದು ಆಚಾರ್ಯರು ತಮ್ಮ ಶಕ್ತಿಯನ್ನು ವ್ಯಕ್ತಿಗೊಳಿಸುವುದು, ಅದನ್ನು ಮತ್ತೆ ಅಂತರ್ಧಾನಗೊಳಿಸುವುದು. ಅದರಿಂದ ಅದಕ್ಕೆ ಇತ್ಥ ಅಂತ ಕರೆದರು. ಇತ್ಥ ಅಂದರೆ ಇತ್ಥಮೇವ ನಿಹಿತಂ. ಆ ಮೂಲ ಸ್ವರೂಪದಲ್ಲಿ ಎಷ್ಟು ಶಕ್ತಿ ಇದೆ, ಅವತಾರ ಸ್ವರೂಪದಲ್ಲೂ ಅಷ್ಟೇ ಶಕ್ತಿ ಇದೆ. ಈಗ ಇಂದ್ರ ಅರ್ಜುನನಾಗಿ ಆವಿರ್ಭವಿಸಿದಾಗ ಇಂದ್ರನಿಗೆ ಎಷ್ಟು ಶಕ್ತಿ ಇದೆಯೋ ಅರ್ಜುನನಿಗೆ ಅಷ್ಟೇ ಶಕ್ತಿ ಇಲ್ಲ, ಅವತಾರ ಸ್ವರೂಪದಲ್ಲಿ ಆಚ್ಛಾದಿತವಾಗುತ್ತೆ ಶಕ್ತಿ, ಶಕ್ತಿ ಹ್ರಾಸವಾಗುತ್ತೆ. ಆದರೆ ವಾಯುದೇವರಲ್ಲಿ ಹಾಗಿಲ್ಲ. ಇತ್ಥ ಅಂದರೆ ಮೂಲ ರೂಪದಲ್ಲಿ ಏನು ಶಕ್ತಿಯೋ ಅವತಾರ ಸ್ವರೂಪದಲ್ಲಿ ಅಷ್ಟೇ ಶಕ್ತಿಯುಳ್ಳದ್ದು ಅದು ವಾಯುದೇವರ ಸ್ವರೂಪ. ಆ ಪರಶುಕ್ಲಕ್ಕೆ ಹ್ರಾಸ ಅನ್ನುವುದು ಇಲ್ಲ, ಆದರೆ ಆ ಶಕ್ತಿಯನ್ನೆಲ್ಲ ತೋರಿಸುವುದಿಲ್ಲ ಅಷ್ಟೇ. ಯಾಕಂದರೆ ತೋರಿಸಿದರೆ ಈ ಭೂಮಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯೆಲ್ಲ ನಿಂತದ್ದೇ ಆ ವಾಯುದೇವರ ಶಕ್ತಿಯಿಂದ. ಅದರ ಮೇಲೆ ತಮ್ಮ ಶಕ್ತಿಯನ್ನೆಲ್ಲ ತೋರಿಸಿದರೆ ಭೂಮಿ ಕಕ್ಷೆ ತಪ್ಪಬೇಕಾದ ಸ್ಥಿತಿ ಬರುತ್ತೆ. ಪರಮ ಕೃಪಾಲುವಾದಂತಹ ವಾಯುದೇವರು ತಮ್ಮ ಮೂಲ ಸ್ವರೂಪದಲ್ಲಿದ್ದಂತಹ ಶಕ್ತಿಯನ್ನು ಅವತಾರ ಸ್ವರೂಪದಲ್ಲಿ ಅಭಿವ್ಯಕ್ತಿಗೊಳಿಸುವುದಿಲ್ಲ ಮಾತ್ರ. ವಸ್ತುತಃ ಅಷ್ಟೂ ಶಕ್ತಿಯು ವಾಯುದೇವರಿಗೆ ತಮ್ಮ ಅವತಾರ ಸ್ವರೂಪಗಳಲ್ಲಿದ್ದಾವೆ ಅನ್ನುವುದನ್ನು ಏನು ವೇದ ಮಂತ್ರ ಇತ್ಥ ಅನ್ನುವ ಶಬ್ದದಿಂದ ಹೇಳಿತು ಅದನ್ನು ಆಚಾರ್ಯರು ಹೇಳಿದರು. ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ಅಂದರೆ ಮೂಲ ಸ್ವರೂಪದ ಹಾಗೆಯೇ ಅವತಾರ ಸ್ವರೂಪದಲ್ಲಿ ಶಕ್ತಿ ಇದೆ. ಇದರ ಜೊತೆಗೆ ದರ್ಶತಂ ಅಂತ ಕರೀತಾರೆ. ಅಂದರೆ ವಾಯುದೇವರ ಎಲ್ಲ ರೂಪಗಳು ಕೂಡ ದರ್ಶತ. ದರ್ಶತ ಅಂದರೆ ಜ್ಞಾನದಿಂದ ವಿಸ್ತಾರಗೊಂಡದ್ದು. ದರ್ಶನೇನ ತತಂ ದರ್ಶತಂ, ಸರ್ವಜ್ಞ ಅಂತ ಅರ್ಥ. ಅದಕ್ಕೆ ಗೊತ್ತಿಲ್ಲದೇ ಇದ್ದಂತಹ ವಿಷಯಗಳಿಲ್ಲ ಅಂತ ಅರ್ಥ. ಭಗವಂತನ ಬಗ್ಗೆ ಪೂರ್ಣವಾದ ಅರಿವಿದೆ. ಪೂರ್ಣವಾದ ಅರಿವು ಅಂತ ಹೇಳಿದರೆ ತಿಳಿಯದೇ ಇದ್ದ ವಿಷಯ ಇಲ್ಲ ಅಂತಲ್ಲ. ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳಿದವ ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಆದರೆ ಇವತ್ತು ಜೀವಸ್ವರೂಪದಲ್ಲಿ ನಾವು ಆಲೋಚಿಸಿದರೆ ವಾಯುದೇವರು ಎಷ್ಟು ಭಗವಂತನನ್ನು ತಿಳಿದಿದ್ದಾರೋ ಅಷ್ಟು ತಿಳಿದಂತಹ ಮತ್ತೊಂದು ಜೀವತತ್ವ ಇಲ್ಲ. ಆ ದೃಷ್ಟಿಯಿಂದ ಇವನು ಈ ವಾಯುತತ್ವವನ್ನು ದರ್ಶತ ಅಂತ ಕರೆಯ. ದರ್ಶ ಜ್ಞಾನದಿಂದ ತತವಾದದ್ದು, ವಿಸ್ತಾರವಾಗಿರತಕ್ಕಂಥದ್ದು, ಅಥವಾ ದರ್ಶಂ ತನೋತಿ, ಜ್ಞಾನವನ್ನು ಕೊಡತಕ್ಕಂತಹ ರೂಪ. ಅದು ಬರೀ ಮಧ್ವಾಚಾರ್ಯ ರೂಪದಲ್ಲಿ ಮಾತ್ರ ವಾಯುದೇವರು ನಮಗೆ ಜ್ಞಾನವನ್ನು ಕೊಟ್ಟದ್ದಲ್ಲ, ಹನುಮದವತಾರದಲ್ಲೂ ಜ್ಞಾನವನ್ನು ಕೊಟ್ಟರು, ಭೀಮಾವತಾರದಲ್ಲೂ ಜ್ಞಾನವನ್ನು ಕೊಟ್ಟರು, ಈಗ ಮಧ್ವಾವತಾರದಲ್ಲೂ ಜ್ಞಾನವನ್ನು ಕೊಟ್ಟರು. ಹನುಮದ ಅವತಾರದಲ್ಲಿ ತಮ್ಮ ದಾಸ್ಯ ಭಕ್ತಿಯನ್ನು ತೋರಿಸಿದರು. ದಾಸ್ಯ ಅನ್ನುವುದು ಭಕ್ತಿಯ ಒಂದು ಸ್ವರೂಪ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ದಾಸ್ಯ ಅನ್ನುವುದು ನವವಿಧ ಭಕ್ತಿಗಳಲ್ಲಿ ಒಂದು. ಭಗವಂತನ ದಾಸನ ಹಾಗೆ ಬದುಕು. ನಾನು ರಾಮದಾಸ ಅಂತ ಹೇಳಿಕೊಂಡು ಆಂಜನೇಯ ತನ್ನ ಜೀವನವನ್ನು ಕಳೆದದ್ದು. ಅಲ್ಲಿ ರಾವಣ ಕೇಳಿದ, ನೀನು ಯಾರು ಅಂತ. ನೀನು ಯಾರು ಅಂತ ಕೇಳಿದಾಗ ರಾವಣ ಆಂಜನೇಯ ಉತ್ತರಿಸಬಹುದಿತ್ತು, ನಾನು ಹನುಮಂತ ಅಂತ ಉತ್ತರಿಸಬಹುದಿತ್ತು. ಆದರೆ ಆಂಜನೇಯ ಹಾಗೆ ಉತ್ತರವನ್ನು ಕೊಡಲಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ಅಂತ ಉತ್ತರವನ್ನು ಕೊಡ್ತಾನೆ. ನಾನು ಶ್ರೀರಾಮಚಂದ್ರನ ದಾಸನಿದ್ದೇನೆ ಅಂತ ತನ್ನ ದಾಸ್ಯವನ್ನು ಅಲ್ಲಿ ಪ್ರಚುರಪಡಿಸಿದ್ದೇನೆ ಹೊರತು ನಾನು ಅಂತಹ ಅಂತಹ ಶೂರ, ಇಂತಹ ಇಂತಹ ಪರಾಕ್ರಮಿ ಅಂತ ವಾಯುದೇವರು ಎಲ್ಲೂ ಹೇಳಿಕೊಳ್ಳಲಿಲ್ಲ. ಆ ರೀತಿಯ ಭಗವಂತನ ಎತ್ತರದ ಮುಂದೆ ನನ್ನ ಎತ್ತರ ಅದು ಅತ್ಯಂತ ಕಡಿಮೆ ಅನ್ನುವ ಮನೋಭಾವದ ದಾಸ್ಯ ಭಕ್ತಿಯನ್ನು ಲೋಕಕ್ಕೆ ತೋರಿಸಿಕೊಟ್ಟದ್ದು ಈ ಆಂಜನೇಯ ಸ್ವರೂಪ. ಆದ್ರಿಂದ ಆಂಜನೇಯನನ್ನು ನಾವು ಇವತ್ತು ದರ್ಶತ ಅಂತ ಕರಿತೇವೆ. ಇಂತಹ ವಿನಯ ಯಾವಾಗ ಬರಲಿಕ್ಕೆ ಸಾಧ್ಯ? ನಾನು ಏನೂ ಅಲ್ಲ, ನಾನು ಅಲ್ಪ ಅನ್ನುವ ವಿನಯ ಭಾವ ಬರಬೇಕಾದ್ರೆ ಎಲ್ಲ ಗೊತ್ತಿರಬೇಕು. ಚೂರು ಗೊತ್ತಾದಾಗ ಅವನಿಗೆ ಅಹಂಕಾರ ಜಾಸ್ತಿ ಆಗುವುದಕ್ಕೆ ಶುರು ಆಗುತ್ತೆ. ಅಹಂಕಾರ ಜಾಸ್ತಿ ಆಗುವುದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಅಲ್ಪಜ್ಞಾನ ಅನ್ನುವುದು ಮೂಲ ಕಾರಣ. ಒಂದಿಷ್ಟು ಏನೂ ಗೊತ್ತಿಲ್ಲದೆ ಇದ್ದವ ಚೆನ್ನಾಗಿರ್ತಾನೆ, ಎಲ್ಲರ ಮುಂದೆ ನಮಸ್ಕಾರ ಮಾಡಿಕೊಂಡು ಬಗ್ಗಿಕೊಂಡು ತಗ್ಗಿಕೊಂಡು ಒಳ್ಳೆಯ ವ್ಯವಹಾರ ವಿಧೇಯತೆಯಿಂದ ವ್ಯವಹಾರ ಮಾಡ್ತಾನೆ. ಒಂದು ಸ್ವಲ್ಪ ಓದಿದ ಅಂತ ಇಟ್ಟುಕೊಳ್ಳಿ, ಆಗ ಅವನಿಗೆ ನೆಲವೇ ಕಾಣಿಸುವುದಿಲ್ಲ. ಓದಿದ್ದು ಮಾತ್ರ ಅಲ್ಲ, ಮೀಸೆಯೂ ಬಂತು ಅಂತ ಹೇಳಿದರೆ ಇನ್ನು ಕೇಳುವುದೇ ಬೇಡ. ಮೀಸೆ ಬಂದವನಿಗೆ ದೇಶ ಕಾಣಿಸುವುದಿಲ್ಲ ಅಂತ ಒಂದು ಗಾದೆ ಬೇರೆ ಉಂಟು. ಬಹುಶಃ ದೇಶಕ್ಕೆ ಈ ಮೀಸೆ ಅಡ್ಡ ಆಗುತ್ತೋ ಏನು ಕೆಳಗೆ ಕಾಣಿಸುವುದಕ್ಕೆ. ಈ ಸ್ವರೂಪದಲ್ಲಿ ಒಬ್ಬ ಇದ್ದ, ಅವನಿಗೆ ಶ್ವೇತಕೇತು ಅಂತ ಹೆಸರು. ಶ್ವೇತಕೇತುವನ್ನು ಅವನ ಅಪ್ಪ ಉದ್ದಾಲಕ ಗುರುಕುಲಕ್ಕೆ ಕಳಿಸಿದ. ಗುರುಕುಲದಲ್ಲಿ ಶ್ವೇತಕೇತು 12 ವರ್ಷದ ಅಧ್ಯಯನವನ್ನು ಮಾಡಿದ. 12 ವರ್ಷದ ಅಧ್ಯಯನ ಆದಾಗ ಅವನಿಗೆ 24 ವರ್ಷವಾಗಿತ್ತು. 24 ವರ್ಷದ ಯುವಕ ಗುರುಕುಲದಲ್ಲಿ ಅಧ್ಯಯನವನ್ನು ಮುಗಿಸಿ ಸಮಾವರ್ತನೆಯನ್ನು ಮಾಡಿಕೊಂಡು ಅಪ್ಪನ ಸನಿಹಕ್ಕೆ ಬರ್ತಾನೆ, ಉದ್ದಾಲಕನ ಹತ್ರ. ಉದ್ದಾಲಕನ ಹತ್ರ ಬಂದಾಗ ಅವ ತಲೆ ಬಗ್ಗಿಸಲೇ ಇಲ್ಲ, ತಂದೆಗೊಂದು ನಮಸ್ಕಾರವನ್ನೂ ಮಾಡಲಿಲ್ಲ, ಪಕ್ಕದಲ್ಲಿದ್ದ ಹಿರಿಯರ ಬಗ್ಗೆ ಮುಖವೆತ್ತಿ ನೋಡಲಿಲ್ಲ. ಕಾರಣ ಏನು ಅಂತ ಹೇಳಿದರೆ ನನ್ನಷ್ಟು ಓದಿದವರು ಇಲ್ಲಿ ಯಾರಿದ್ದಾರೆ ಅನ್ನುವ ಅಹಂಕಾರ ಅವನಲ್ಲಿ ಒಡಮಾಡಿತ್ತು. ನನ್ನಂತಹ ಜ್ಞಾನಿ ಇಂತಹ ಅಜ್ಞಾನಿಗೆ ನಮಸ್ಕರಿಸುವುದು ಅಂದರೆ ಏನು ಅಂತ ಅನಿಸಿತು. ಅಪ್ಪನಿಗೂ ನಮಸ್ಕಾರ ಮಾಡದೆ ಇರುವಷ್ಟು ಮಹಾಭಯಂಕರವಾದ ಭಯಾನಕವಾದ ಒಂದು ಗರ್ವ ಆತನಲ್ಲಿ ತುಂಬಿಬಿಟ್ಟಿತ್ತು. ಇದಕ್ಕೆ ವಿದ್ಯಾಮದ ಅಂತ ಹೆಸರು. ಅದನ್ನು ಇಳಿಸುವುದಕ್ಕೆ ಅಪ್ಪ ಮಾಡಿದ ಉಪಾಯ ಏನು ಅಂದರೆ ನಿನಗೆ ಅಂಥದ್ದು ಗೊತ್ತಿದೆಯೋ ಅಂತ ಒಂದು ಪ್ರಶ್ನೆ ಮಾಡಿದ. ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಸ್ಯಾತ್ ಅಂತ ಒಂದು ವಿಶಿಷ್ಟವಾದ ಪ್ರಶ್ನೆ ಮಾಡಿದ. ಆ ಪ್ರಶ್ನೆ ಕೇಳಿದಾಗ ಇವನಿಗೆ ಉತ್ತರ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ದವ ಅಂಥದ್ದೊಂದು ಇರಲಿಕ್ಕೆ ಸಾಧ್ಯ ಇಲ್ಲ, ಇದ್ದಿದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಅಂತ ಮತ್ತೆ ಚರ್ಚೆಗಿಳಿದ. ಆವಾಗ ಅಪ್ಪನೇ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿದ. ಆವಾಗ ಇವನ ಗರ್ವವೆಲ್ಲವೂ ಇಳಿದು ಮತ್ತೆ ಸಾಧುವಾದ ಅನ್ನುವುದನ್ನು ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಇದರಿಂದ ನಾವು ತಿಳ್ಕೊಳ್ಬೇಕಾದ ವಿಷಯ ಏನು? ಯಾವತ್ತೂ ದೊಡ್ಡ ಗರ್ವಕ್ಕೆ ಕಾರಣವಾಗತಕ್ಕಂಥದ್ದು ಅಲ್ಪವಾದ ವಿದ್ಯೆ ಎಲ್ಲಿ. ಯಾಕಂದ್ರೆ ಅಲ್ಪ ಓದಿದವನಿಗೆ ನಾನು ಓದಿದ್ದು ಸಿಕ್ಕಾಬಟ್ಟೆ ಆಯಿತು ಅಂತಕ್ಕಂತಹ ಜ್ಞಾನ ಇರುತ್ತೆ. ಯಾರು ಏನೂ ಓದಲಿಲ್ಲ ಅವನಿಗೆ ಓದುವಂಥದ್ದು ಅದೆಷ್ಟಿದೆಯೋ ಅಂತಕ್ಕಂತಹ ಒಂದು ಗಲಿಬಿಲಿ ಇರುತ್ತೆ. ಯಾರು ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅವನಿಗೆ ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ ಹೌದು, ಆದರೆ ತಿಳಿಯದೇ ಇದ್ದದ್ದು ಅದೆಷ್ಟು ಉಳ್ಕೊಂಡಿದೆ ಭಗವತ್ತತ್ವದ ಅನಂತವಾದ ಪರಿಧಿಯಲ್ಲಿ ಅನ್ನುವ ಪರಿಜ್ಞಾನ ಇರುತ್ತೆ. ಜಾಸ್ತಿ ಜಾಸ್ತಿ ಓದಿದಷ್ಟು ಜ್ಞಾನ ಎಷ್ಟು ಹೆಚ್ಚಾಗುತ್ತೋ ನನಗೆ ಎಷ್ಟು ಅಜ್ಞಾನ ಇದೆ ಅನ್ನುವುದರ ಪರಿವೆಯೂ ಅಷ್ಟಾಗುತ್ತೆ. ಆದ್ದರಿಂದ ಆಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಜಾಸ್ತಿ ಓದಿದಷ್ಟು ಅಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಜಾಸ್ತಿ ಓದಿದಷ್ಟು ಅಜ್ಞಾನ ಹೆಚ್ಚಾಗುವುದಲ್ಲ, ಜ್ಞಾನ ಹೆಚ್ಚಾಗುವುದು. ಅಜ್ಞಾನ ಹೆಚ್ಚಾಗುವುದು ಅಂದ್ರೆ ಏನು? ನನಗೆ ಅಜ್ಞಾನ ಜಾಸ್ತಿ ಇದೆ ಅನ್ನೋದ್ರೆ ಜ್ಞಾನ ಬರುತ್ತೆ. ಅದರಿಂದ ಅಜ್ಞಾನದ ಸರಿಯಾದ ಪರಿವೆ ಬರಬೇಕು ಅಂತಾದರೆ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಬೇಕು. ಈಗ ಹೇಗೆ ಪ್ರೋಗ್ರಾಮ್ ಎಷ್ಟೊತ್ತು ಹೇಳ್ಬೋದು? ಏನು ತೊಂದರೆ ಇಲ್ಲ. ಆದ್ರಿಂದ ಅಜ್ಞಾನ ನಮಗೆ ಜ್ಞಾತವಾಗಬೇಕು ಅಂತಾದರೆ ನಮ್ಮ ಜ್ಞಾನದ ಪರಿಧಿಯನ್ನು ಹೆಚ್ಚಿಸಿಕೊಳ್ಬೇಕು. ಯಾವುದು ಸರ್ವಜ್ಞವಾದ ತತ್ವ ಇದೆ ಅದಕ್ಕೆ ಯಾವತ್ತಿಗೂ ಅಜ್ಞಾನದ ಲೇಪ ಇಲ್ಲ. ಆದ್ರಿಂದ ವಾಯುದೇವರಿಗೆ ಅಜ್ಞಾನದ ಸ್ಪರ್ಶ ಇಲ್ಲ. ಅಜ್ಞಾನದ ಸ್ಪರ್ಶ ಇಲ್ಲದೇ ಇರುವುದರಿಂದ ಗರ್ವ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವತ್ತು ಗರ್ವ ಬರುವುದು? ಯಾಕೆ ಅಂದರೆ ಅವನಿಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಿಲ್ಲ ನಮಗೆ. ಅವನಿಗಿಂತ ಹೆಚ್ಚು ಗೊತ್ತಿದೆ ಅಂತ ನನಗೆ ಗೊತ್ತಿದೆ. ಅವನಿಗೆ ಗೊತ್ತಿಲ್ಲ ಇವನಿಗೆ ಜಾಸ್ತಿ ಗೊತ್ತಿದೆ ಅಂತ. ಇವ ತಪ್ಪಾಗಿ ತಿಳ್ಕೊಂಡಿದ್ದಾನೆ, ಅವನಿಗಿಂತ ಅವನಿಗಿಂತ ಹೆಚ್ಚು ನನಗೊತ್ತಿದೆ ಅಂತ. ಅವನಿಗೆ ಗೊತ್ತಿರುವ ವಿಷಯ ಗೊತ್ತಿಲ್ಲದೆ ಇರುವುದರಿಂದ ಇವ ಗರ್ವ ಪಡ್ತಾನೆ, ನನ್ನ ಮುಂದೆ ಅವನೇನು ಅಂತ ಇವನಿಗೆ ಕಾಣಲಿಕ್ಕೆ ಶುರು ಆಗುತ್ತೆ. ಅವನ ಅಂತಃಚಕ್ಷುಸ್ಸಿನಲ್ಲಿ ಎಷ್ಟು ತುಂಬಿದೆ, ಅವ ಎಷ್ಟು ಅನುಭಾವಿ ಇದ್ದಾನೆ, ಯಾವ ರೀತಿಯಲ್ಲಿ ದೇವರಿಗೆ ತನ್ನನ್ನು ಭಕ್ತಿಯಿಂದ ಒಪ್ಪಿಸಿಕೊಂಡಿದ್ದಾನೆ, ಇದು ಯಾವ ವಿಷಯವೂ ಇವನಿಗೆ ಗೊತ್ತಾಗುವುದಿಲ್ಲ. ಗೊತ್ತಾಗದೇ ಇದ್ದದ್ರಿಂದ ಅವನಿಗೆ ಗರ್ವ ಬರುತ್ತೆ. ಅದರಿಂದ ಅಜ್ಞಾನ ಅನ್ನುವುದು ಗರ್ವಕ್ಕೆ ಮೂಲ, ಬರೀ ಗರ್ವಕ್ಕೆ ಮಾತ್ರ ಅಲ್ಲ, ಭಯಕ್ಕೂ ಮೂಲ ಅಂತಾರೆ ಆಚಾರ್ಯರು. ನಮ್ಮ ಭಯಕ್ಕೆ ಮೂಲ ಅಜ್ಞಾನ, ಗರ್ವಕ್ಕೆ ಮೂಲ ಅಜ್ಞಾನ. ಇವತ್ತು ಹೆದರುವುದು ನಮಗೆ ಯಾಕೆ ಹೆದರಿಕೆ ಅಂದರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದ್ದರಿಂದ ಹೆದರಿಕೆ. ಇವತ್ತು ಶ್ರೀನಿವಾಸ ಕಲ್ಯಾಣ ಮಾಡಬೇಕು ಅಂತ ಆಲೋಚಿಸಿಕೊಂಡಿದ್ದೇವೆ, ಅದೆಲ್ಲ ಹೇಗೆ ನಡೆಯುತ್ತೋ ಏನೋ ಅಂತ ಅದರ ಭಾರ ತೆಗೊಂಡವರಿಗೆ ಒಂದು ಟೆನ್ಷನ್, ಏನಾಗುತ್ತೋ ಹೇಗಾಗುತ್ತೋ ಅಂತ ಟೆನ್ಷನ್ಗಳೆಲ್ಲ ಶುರು. ಇದೆಲ್ಲ ಯಾಕೆ ಯಾಕೆ ಅಂತ ಹೇಳಿದರೆ ಮುಂದೆ ಏನಾಗುತ್ತೆ ಅನ್ನುವ ವಿಷಯ ನಮಗೆ ಗೊತ್ತಿಲ್ಲದೆ ಇದ್ದದ್ರಿಂದ. ಕತ್ತಲೆಯಲ್ಲಿ ಹೋಗತಕ್ಕಂತಹ ವ್ಯಕ್ತಿಗೆ ಹೆದರಿಕೆ ಆಗುತ್ತೆ, ಕತ್ತಲೆ ಇದೆ ಅನ್ನುವ ಕಾರಣದಿಂದ ಹೆದರಿಕೆ ಆಗುವುದಲ್ಲ, ಅಲ್ಲಿದ್ದದ್ದು ಹಗ್ಗವೋ ಹಾವೋ ಗೊತ್ತಾಗುವುದಿಲ್ಲ ಅನ್ನುವುದು ಹೆದರಿಕೆಗೆ ಕಾರಣ. ಗೊತ್ತಾಗುವುದಿಲ್ಲ ಅಂದರೆ ಅಜ್ಞಾನ, ಅಲ್ಲಿ ಕಾಣಿಸುವುದಿಲ್ಲ, ಜ್ಞಾನ ಬರುವುದಿಲ್ಲ ಅನ್ನುವುದು ಭಯಕ್ಕೆ ಮೂಲ. ಯಾವಾಗ ಜ್ಞಾನ ಬರುತ್ತೆ ಆವಾಗ ಭಯ ದೂರ ಹೋಗುತ್ತೆ. ತಥೋಕ್ಯಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷಃ ಅಮನ್ವಾನಸ್ಯ ಅಥ ತಸ್ಯ ಭಯಂ ಗತೋ ಭವತಿ ಅಂತ ಉಪನಿಷತ್ತು ಹೇಳುತ್ತೆ. ಯಾರಿಗೆ ಜ್ಞಾನ ಇದೆ ಅವನಿಗೆ ಭಯ ಲೇಪ ಇಲ್ಲ. ಹಾಗಾದರೆ ಭಯ ಮತ್ತು ಗರ್ವ ಇವೆರಡಕ್ಕೂ ಕೂಡ ಮೂಲ ಕಾರಣವಾದದ್ದು ಅಜ್ಞಾನ. ವಾಯುದೇವರು ಪರಮಜ್ಞಾನ ಸಂಪನ್ನರಾದ್ದರಿಂದಲೇ ಅವರಿಗೆ ಅಹಂಕಾರವು ಒಂದಿಷ್ಟೂ ಕೂಡ ಅವರನ್ನು ಪ್ರವೇಶಿಸಲಿಲ್ಲ. ನಾವು ಭೀಮಸ್ವರೂಪವನ್ನು ಯೋಚಿಸಬಹುದು, ಆಂಜನೇಯ ಸ್ವರೂಪವನ್ನು ಯೋಚಿಸಬಹುದು, ಮಧ್ವರೂಪವನ್ನು ಯೋಚಿಸಬಹುದು, ಅವರು ಅಹಂಕಾರ ಪಟ್ಟದ್ದಕ್ಕೆ ಒಂದೇ ಒಂದು ಉದಾಹರಣೆ ಇಲ್ಲ. ಕೆಲವೊಂದನ್ನು ನಾವು ಅಹಂಕಾರ ಅಂತ ತಿಳ್ಕೊಳ್ಬಹುದು. ಅಹಂಕಾರ ಬೇರೆ, ಅಭಿಮಾನ ಬೇರೆ. ಮನುಷ್ಯರಿಗೆ ಅಭಿಮಾನ ಬೇಕು, ಅಹಂಕಾರ ಇರಬಾರದು. ಒಂದು ಸಂದರ್ಭವನ್ನು ಗಮನಿಸಬಹುದು. ನೀವು ಪಟ್ಟಾಂಗ ಹೊಡೆಯುವುದಾದರೆ ಸ್ವಲ್ಪ ಹೊರಗೆ ಹೋಗಿ, ಅಲ್ಲಿ ಪಟ್ಟಾಂಗ ಹೊಡೆಯುವವರು ಅಲ್ಲಿ ಹೊರಗೆ ಹೋಗಿ ಪಟ್ಟಾಂಗ ಹೊಡಿಬೇಕು, ಇಲ್ಲಿ ಉಳಿದವರಿಗೆ ತೊಂದರೆ ಆಗುವ ಕಾರಣದಿಂದ. ಇಲ್ಲಿ ಅಹಂಕಾರ ಬೇರೆ, ಅಭಿಮಾನ ಬೇರೆ. ಈಗ ಆಚಾರ್ಯರು ಒಂದು ಸಂದರ್ಭದಲ್ಲಿ ಒಂದು ಘಟನೆಯನ್ನು ಮಧ್ವ ವಿಜಯ ಉಲ್ಲೇಖ ಮಾಡುತ್ತೆ. ಆಚಾರ್ಯರು ಕೈಯಲ್ಲಿ ದಂಡ ಹಿಡಿದು ಸನ್ಯಾಸಿಗಳಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಮಧ್ವಾಚಾರ್ಯರ ಮುಂದೆ ಇನ್ನೊಬ್ಬ ಸನ್ಯಾಸಿ, ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಸನ್ಯಾಸಿ, ಅವರನ್ನೆಲ್ಲರನ್ನೂ ಶಂಕರಾಚಾರ್ಯರು ಅಂತಲೇ ಕರೆಯುವುದು. ಹಾಗೊಬ್ಬರು ಶಂಕರಾಚಾರ್ಯರು ಇದ್ರ ಮುಂದಕ್ಕೆ ಸಿಕ್ಕಿದರು. ಸಿಕ್ಕಿದವರು ಆಚಾರ್ಯರನ್ನು ನೋಡಿ ಸ್ವಲ್ಪ ತಲೆ ತಗ್ಗಿಸಿಕೊಂಡು ಹಾಗೆ ಅಡ್ಡದಾರಿಯಲ್ಲಿ ಹೋಗುವುದಕ್ಕೆ ಅವರು, ಯಾಕಂದರೆ ಆಚಾರ್ಯರ ಮುಂದೆ ತಲೆ ಎತ್ತಿ ನಡೆಯುವುದಕ್ಕೆ ಅವರಿಗೆ ಹೆದರಿಕೆ. ಆಚಾರ್ಯರ ವ್ಯಕ್ತಿತ್ವ ಆ ಕಡೆ ಬಾಯಿಯಿಂದ ಇನ್ನೊಬ್ಬರ ಬಾಯಿಯಿಂದ ಎಲ್ಲ ಕೇಳಿಕೊಂಡಂತಹ ವ್ಯಕ್ತಿ ಅವರು. ಆ ದೃಷ್ಟಿಯಿಂದ ಸ್ವಲ್ಪ ಅಡ್ಡ ಮಾರ್ಗ ಹಿಡಿಯುವುದಕ್ಕೆ ಹೋರು. ಆಚಾರ್ಯರು ಆ ಕಡೆ ಮಾರ್ಗದಲ್ಲಿ ಬಂದು ಅವರ ಮುಂದೆ ನಿಂತರು. ಮುಂದೆ ನಿಂತು ನಮಗೆ ವಿಷಯ ಗೊತ್ತಾಗಿದೆ, ಈ ಆಚಾರ್ಯರ ದಂಡವನ್ನು ಮುರಿದು ಹಾಕ್ತೇನೆ ಅಂತ ನೀವು ಹೇಳಿದ್ದೀರಂತೆ, ನೋಡಿ ಇಲ್ಲೇ ಕೈಯಲ್ಲಿ ದಂಡ ಇದೆ, ಒಂದು ಸಲ ಮುರಿರಿ ಅಂತ ಹೇಳಿದ್ರಂತೆ ಆಚಾರ್ಯ. ಏನು ದಂಡ ಮುರಿದ್ರೆ ಏನು ತೊಂದರೆ ಇಲ್ಲ, ನೀವು ಮುರಿಬಹುದು ತಗೊಳ್ಳಿ ಅಂತ. ಅದಕ್ಕೆ ಆ ವ್ಯಕ್ತಿ, ಇದು ಕಾರಣ ಏನು, ಇದಕ್ಕಿಂತ ಹಿಂದೆ ಅಂತ ಘಟನೆ ದೊಡ್ಡದಾಗಿ ನಡೆದಿತ್ತು. ಬಹಳ ದೊಡ್ಡ ಸಭೆಯಲ್ಲಿ ಆಚಾರ್ಯರನ್ನು ಹೀನಾಯಮಾನವಾಗಿ ಬೈದ್ರಂತೆ ಆ ವ್ಯಕ್ತಿ. ಶಂಕರಾಚಾರ್ಯರು ಅಂತ ಆ ಕಾಲದಲ್ಲಿ ಯಾರಿದ್ದರೂ ಅವರು ಹೀನಾಯಮಾನವಾಗಿ ಬೈದು, ಅದು ಸನ್ಯಾಸಿಗಳ ಬಾಯಿಯಿಂದ ಬರಬಹುದಾದ ಮಾತುಗಳಲ್ಲ, ಆ ರೀತಿಯಲ್ಲಿ ಮಾತಾಡಿ ಕೊನೆಗೆ ಆ ಸನ್ಯಾಸಿ ಎಲ್ಲಿಯಾದರೂ ನನ್ನ ಮುಂದೆ ಸಿಗಬೇಕು ಅವರ ದಂಡ ಮುರಿದು ಹಾಕಿಬಿಡ್ತೇನೆ ಅಂತ ಒಂದು ಕೆಟ್ಟ ಮಾತಾಡಿಬಿಟ್ಟಿದ್ದಾರೆ. ಆ ಮಾತು ಆಚಾರ್ಯರ ಕಿವಿಗೆ ಬಿದ್ದಿದೆ. ಇಷ್ಟು ದೊಡ್ಡ ಸಭೆಯಲ್ಲಿ ಒಬ್ಬ ಸನ್ಯಾಸಿಯಾಗಿ ಈ ರೀತಿ ಕಾಮ, ದ್ವೇಷ, ಕ್ರೋಧ ಇದಕ್ಕೆ ಒಳಗಾಗಿ ಇಂಥ ಮಾತಾಡುವಂತಹದ್ದು ಸಮಾಜವನ್ನೇ ಹಾಳು ಮಾಡುವಂತಹದ್ದು. ಸನ್ಯಾಸಿಗಳು ಅಂತ ಹೇಳಿದ್ರೆ ನೀರಿನಲ್ಲಿದ್ದ ಮೀನುಗಳ ಹಾಗೆ, ಸಮಾಜವೆಂಬ ನೀರಿನಲ್ಲಿ ಮತ್ಸ್ಯ ಸ್ವರೂಪದಲ್ಲಿ ಸನ್ಯಾಸಿಗಳಿರಬೇಕು. ನೀರಿನಲ್ಲಿ ಮೀನಿತ್ತು ಅಂತಾದರೆ ಮೀನಿನಿಂದಾಗಿ ನೀರು ಶುದ್ಧವಾಗಿರುತ್ತೆ. ಈ ಸಂಸಾರ, ಈ ಸಾಗರ, ಈ ಸಮಾಜ ಅನ್ನುವ ನೀರಿನ ಕಲುಷಿತತೆಯನ್ನು ದೂರ ಮಾಡಿ ಶುದ್ಧೀಕರಣಕ್ಕೋಸ್ಕರ ಸನ್ಯಾಸಿಗಳು ಅಲ್ಲಲ್ಲಿರಬೇಕು. ಅಂತಹ ಸನ್ಯಾಸಿಗಳಿಂದಲೇ ಸಮಾಜ ಕಲುಷಿತವಾಗುವುದಾದರೆ ಅಂತಹ ಸನ್ಯಾಸಿಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಯೋಚಿಸಿದ ಆಚಾರ್ಯರು ದಾರಿಯಲ್ಲಿ ಸಿಕ್ಕಿದ ಶಂಕರರಲ್ಲಿ ಹೇಳಿದರು, ದಂಡ ಇಲ್ಲೇ ಇದೆ, ಅದೇನು ಮುರಿತೇನೆ ಅಂತ ಹೇಳಿದ್ದೀರಲ್ವ, ಮುರಿದು ಹಾಕಿ. ಮುರಿದು ಹಾಕಿ ಅಂತ ಹೇಳಿದಾಗ ಮೇನ್ ಅಡುಗುವುದಕ್ಕೆ ಹೆಸರಾಯಿತು ಮನುಷ್ಯನಿಗೆ. ಯಾಕಂದರೆ ಆಚಾರ್ಯರ ಮುಂದೆ ನಾನು ಹಾಗೆ ಆಡಿದ್ದು ತಪ್ಪು ಹೌದು, ಆದರೆ ನನ್ನ ಎಲ್ಲ ಶಿಷ್ಯರಿದ್ರು ಹುರಿದುಂಬಿಸಿದ್ರು, ಏ ಜೈ ಅಂತ ಹೇಳಿದ್ರು, ನಾನು ಹೇಳಿಬಿಟ್ಟೆ. ಈಗ ಇವರ ಮುಂದೆ ಅದನ್ನು ಮಾಡುವುದು ಹೇಗೆ, ದಂಡವನ್ನು ಮುರಿಯುವುದು? ಅಷ್ಟೇ ಅಲ್ಲ, ಆಚಾರ್ಯರ ದಂಡ ಅದು. ಇವರಲ್ಲಿ ವಿಶಿಷ್ಟವಾದ ದೇವತಾ ಸಾನ್ನಿಧ್ಯ ಇದೆ ಅನ್ನುವುದು ಲೋಕದಲ್ಲಿ ಅವರ ಚರ್ಯೆಯಿಂದ ಗೊತ್ತಾಗುವಂತಹದ್ದು. ಅವರ ದಂಡವನ್ನು ಕೈಹಿಡಿದು ಮುರಿಲಿಕ್ಕೆ ಹೋಗಿ ಮುರಿಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಜನ ಅಪಹಾಸ್ಯ ಮಾಡ್ತಾರೆ ನಾಳೆ. ಆದ್ರಿಂದ ಅವರಿಗೆ ಏನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆದರೆ ತನ್ನ ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ಪಕ್ಕದಲ್ಲಿ ಶಿಷ್ಯರಿದ್ದಾರೆ. ಏನು ಆಚಾರ್ಯರ ಮುಂದೆ ನಮಸ್ಕಾರ ಮಾಡಿಬಿಟ್ರು ಅಂತ ಜನ ಹೇಳಿದರೆ ಮರ್ಯಾದೆಯ ಪ್ರಶ್ನೆ. ಅದಕ್ಕೆ ದಂಡ ಸಮಯ ಬಂದಾಗ ಮುರಿತೇನೆ ಅಂತ ಒಂದು ಮಾತು ಹೇಳಿದರು. ಈಗ ನೀವು ಹೇಳಿದ ಹಾಗೆ ಮುರಿಯುವುದಲ್ಲ, ನಾವು ನೀವು ಹೇಳಿ ನಾನು ಮಾಡಬೇಕಾಗಿಲ್ಲ, ನಾವು ಸಭೆಯ ಮುಂದಾಗ ನಾವು ಮುರಿತೇವೆ ನಿಮ್ಮ ದಂಡವನ್ನು ಅಂತ ಹೇಳಿಬಿಟ್ರು. ಆಗ ಆಚಾರ್ಯರು ಕೇಳಿದರು, ನೀನು ಒಂದು ವೇಳೆ ಈ ದಂಡವನ್ನು ಮುರಿಲಿಲ್ಲ ಅಂತಾದ್ರೆ ನೀನು ಷಂಡ ಅಂತ ಹೇಳಿದ್ರೆ ಅಂತ ಈ ಮಾತನ್ನು ಆಚಾರ್ಯ ಹೇಳಿದ್ರು. ಖಂಡೇತ ದಂಡೋ ಯದಿ ಚಂಡನತ್ವಯ, ನೀನು ಈ ದಂಡವನ್ನು ನೀನು ಮುರಿಲಿಲ್ಲ ಅಂತಾದ್ರೆ ಏನು ಶಕ್ತಿ ಇಲ್ಲದೆ ಇದ್ದಂತಹ ವ್ಯಕ್ತಿ ನೀನು, ಅಪಂಡಿತ ವಂದ್ಯವಾಕ್, ನೀನು ಹೇಳಿದ ಮಾತು ಉಳಿಸಿಕೊಳ್ಳಲಾಗದೆ ಇದ್ದಂತಹ ವ್ಯಕ್ತಿ, ಸಾಧ್ಯ ಇದ್ರೆ ಈಗ ಮುರಿ ಅಂತ ಹೇಳಿದ್ರೆ ಆಗ ಏನು ಹೇಳಲಿಕ್ಕಾಗದೆ ತನ್ನ ಶಿಷ್ಯರ ಜೊತೆಗೆ ಬಂದ ದಾರಿಯಲ್ಲಿ ಹಿಂದಕ್ಕೆ ಸಾಗಿ ಹೋದ ಆ ಮಹಾ ದುರಭಿಮಾನಿಯಾದ ವ್ಯಕ್ತಿ ಅಂತಕ್ಕಂತಹ ಮಾತನ್ನು ಮಧ್ವವಿಜಯದಲ್ಲಿ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಂದರೆ ಇಲ್ಲಿ ನಮಗೆ ಕಾಣಿಸುವುದು ಆಚಾರ್ಯರ ಗರ್ವ ಅಲ್ಲ, ಇದನ್ನು ಗರ್ವ ಅಂತ ಕರೆಯುವುದಿಲ್ಲ, ಇದನ್ನು ಅಭಿಮಾನ ಅಂತ ಕರೀತಾರೆ. ಅಭಿಮಾನ ಬೇರೆ ಗರ್ವ ಬೇರೆ. ಒಬ್ಬ ಒಬ್ಬನಿಗೆ ಯದ್ವಾತತ್ವ ಹೀಯಾಳಿಸಿದಾಗ, ಆ ವ್ಯಕ್ತಿತ್ವ ಆತನಲ್ಲಿ ಇಲ್ಲದೆ ಹೋದಾಗ ಎರಡು ರೀತಿಯಿಂದ ಉತ್ತರ ಕೊಡ್ಬೋದು. ಒಂದು ಮೌನವಾಗಿ ಇರುವುದು, ಮಾತಾಡಲಿಕ್ಕಿಲ್ಲ, ನಗುತ್ತಾ ಇರೋದು. ನಗ್ತಾ ಇದ್ದಷ್ಟು ಇವನಿಗೆ ಕೋಪ ಜಾಸ್ತಿ ಆಗ್ತದೆ. ಒಬ್ಬನಿಗೆ ಬೈತಾ ಇದ್ದಾಗ ನಗಲಿಕ್ಕೆ ಹೋಗಬಾರ್ದು. ಬೈಸಿಕೊಂಡವ ನಗಲಿಕ್ಕೆ ಶುರು ಮಾಡಿದರೆ ಹೇಳಿದವನಿಗೆ ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗುತ್ತೆ. ಅಲ್ಲಿ ಕೃಷ್ಣನಿಗೆ ಶಿಶುಪಾಲ ಬೈತಾ ಇದ್ದಾಗ ಕೃಷ್ಣ ನಗ್ತಾ ಇದ್ದ, ಶಿಶುಪಾಲನಿಗೆ ಸಿಟ್ಟು ಬಂದು ಯದ್ವಾದದ ಬೈಲಿಕ್ಕೆ ಶುರು ಮಾಡಿದ. ಇಂದ ಬೈತಾ ಇದ್ದಾಗ ನಗಲಿಕ್ಕೆ ಹೋಗಬಾರ್ದು. ಅದು ಒಂದು ಕ್ರಮ. ಏನೋ ಪಾಪ, ದೇವರು ಒಳ್ಳೆ ಬುದ್ಧಿ ಕೊಡಬೇಕು, ಏನು ಹೀಗೆ ಮಾತಾಡ್ತಾನೆ ಅನ್ನುವ ದೃಷ್ಟಿಯಿಂದ ಅದನ್ನು ತಾತ್ಸಾರ ಮಾಡುವಂತಹದ್ದು ಒಂದು ಕ್ರಮ. ಎರಡನೆಯ ಕ್ರಮ, ಅದಕ್ಕೆ ಸರಿಯಾದ ಉತ್ತರ ಕೊಡುವಂತಹದ್ದು ಸಾಮರ್ಥ್ಯ ಇದ್ದಾಗ. ಆಚಾರ್ಯರು ಆ ಕೆಲಸ ಮಾಡಿದರು. ಅಭಿಮಾನ ವಿಹೀನಾನಾಂ ಕಿಂ ಧನೇನ ಕಿಮಾಯುಷ ಅನ್ನುವ ಮಾತಿದೆ. ಅಭಿಮಾನ ಇಲ್ಲದೇ ಇದ್ದವನಿಗೆ ದುಡ್ಡು ಇದ್ದೇನು ಪ್ರಯೋಜನ, ಆಯುಷ್ಯ ಇದ್ದೇನು ಪ್ರಯೋಜನ? ಅಭಿಮಾನ ಬೇಕು, ದುರಭಿಮಾನ ಇರಬಾರ್ದು. ಮಾತ್ರ ಸ್ಪರ್ಶ ಅಸ್ತು ಅಂತ ಕೃಷ್ಣ ಹೇಳಿದ್ದು, ದುರಭಿಮಾನವನ್ನು ಬಿಡು, ಆದರೆ ಆತ್ಮಾಭಿಮಾನವನ್ನು ಬೆಳೆಸಿಕೊ. ಆತ್ಮಾಭಿಮಾನದಿಂದಾಗಿ ನೀನು ಆತ್ಮ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಶಕ್ಯವಾಗುತ್ತೆ ಅನ್ನುವ ಸಂದೇಶವನ್ನು ಆಚಾರ್ಯರು ಇಂತಹ ಘಟನೆಗಳ ಮೂಲಕ ಸಾರ್ತಾರೆ ಹೊರತು ಗರ್ವ ಪಡಬೇಕು ಅಂತಕ್ಕಂತಹ ಸಂದೇಶ ಆಚಾರ್ಯರಿಂದಾಗಲಿ ಭೀಮಸೇನನಿಂದಾಗಲಿ ರಾಮದಾಸ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡಿರತಕ್ಕಂತಹ ಪರಮ ವಿನಯಿಯಾದಂತಹ ಆಂಜನೇಯನಿಂದಾಗಲಿ ಲೋಕಕ್ಕೆ ಸಿಗಲಿಲ್ಲ. ಅಭಿಮಾನದ ಜೊತೆಗೆ ತತ್ವಜ್ಞಾನದ ಜೊತೆಗೆ ಭಗವಂತನ ದಾಸನಾಗುವ ಬದುಕತಕ್ಕಂತಹ ಬಗ್ಗಿ ಬದುಕತಕ್ಕಂತಹ ಭಾವುಕತನದ ಭಾವವು ಕೂಡ ಜೀವನದಲ್ಲಿ ಬೇಕು ಅನ್ನುವ ಸಂದೇಶವನ್ನು ಸಾರಿರತಕ್ಕಂತಹ ಅವತಾರತ್ರಯ ಸ್ವರೂಪಿ ವಾಯುದೇವರನ್ನು ಈ ಪ್ರಾತಃ ಕಾಲದಲ್ಲಿ ಚಿಂತನೆ ಮಾಡಿಕೊಂಡು ಮುಂದಿನ ಅನುಸಂಧಾನವನ್ನು ಮತ್ತೆ ಸಾಯಂಕಾಲದ ಹೊತ್ತು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.